ರೂಪಗಳು. ಇನ್ನ ತಾತ ಅಂತ ಆವಾಹನ ಮಾಡ್ತೀವಿ. ಆವಾಹನ ಮಾಡಿದಾಗ ಏಕಾದಶಿ ವೃತ್ತರು 11 ಜನ ವೃತ್ತರನ್ನ ಕರ್ಕೊಂಡ್ಬಂದು ಅವರಲ್ಲಿ ಆವಾಹಿತರಾಗ್ತಾರೆ ಮಾಡ್ತಾನೆ ದೇವರು. ಅವರಲ್ಲಿ ಯಥಾ ಪ್ರಕಾರ 11 3 33 ಪ್ರದ್ಯುಮ್ನ ಶಂಕರಿಷ್ಣ ವಾಸುದೇವ. ಅದಾದ ಮೇಲೆ ಇನ್ನು ಮುತ್ತಾತನ ಆವಾಹನೆ ಮಾಡಿದಾಗ ಆಗಲ್ಲಿ ದ್ವಾದಶ ಆದಿತ್ಯ 12 ಜನ ಸೂರ್ಯರು. ಒಂದೊಂದು ತಿಂಗಳು ಒಬ್ಬೊಬ್ಬರು ಸೂರ್ಯರು ತಾವು ಇಂಚಾಗಿರ್ತಾರೆ ಭಾಗವತ ದ್ವಾದಶಸ್ತಂಭದಲ್ಲಿ ಹೇಳ್ತಾರೆ. ಅವರಲ್ಲಿ ಮತ್ತೆ 12 3 34 ಅಲ್ಲಿಗೆ 24 1 33 57 1 36 93 ಭಗವತ್ ರೂಪರ. ಇನ್ನು ಅವಿರುದ್ಧ ರೂಪದಿಂದ ಕರ್ತೃ ಕರ್ಮ ಕ್ರಿಯೆ ಅಲ್ಲಿ ಮಾಡ್ತಕ್ಕಂಥವರಲ್ಲಿ ಆ ಕರ್ಮದಲ್ಲಿ ಕ್ರಿಯೆಯಲ್ಲಿ ಅಲ್ಲಿರ್ತಕ್ಕಂತಹ ಪದಾರ್ಥಗಳಲ್ಲಿ ಎಲ್ಲದರೂ ಕೂಡ ತಾನು ಈ 3 ರೂಪದಿಂದ ತಾನು ನಿಂತುಕೊಂಡು ಶ್ರಾದ್ದದಲ್ಲಿ ದುಡಿದಿದ್ದಾನೆ. ಅದಕ್ಕೋಸ್ಕರವಾಗಿ ಆ 96 ರೂಪಗಳ ಪ್ರೀತಿಗೋಸ್ಕರ ಬರೀ 96 ರೂಪಗಳ ಪ್ರೀತಿಗೋಸ್ಕರವಾಗಿ 96 ದಿವಸ ಶ್ರಾದ್ದ ಮಾಡಬೇಕು ಅಂತ ಹೇಳ್ತಾರೆ. ಎಂದೆಂದು ಮಾಡಬೇಕು ಅಂತಂದ್ರೆ ಮಹಾಲಯ ಪಕ್ಷದಲ್ಲಿ 15 ದಿವಸ, ಮಹಾಲಯ ಪಕ್ಷದಲ್ಲಿ 15 ದಿವಸ. ಅದಾದ್ಮೇಲೆ ಆಶ್ವೀಜ ಶುದ್ಧ ಪಾಡ್ಯ 1 ದಿವಸ ಉಂಟು. ಅಂದ್ರೆ ಅದು ಏನು? ದೌಹಿತ್ರ ಕರ್ತೃಕ ಮಹಾಲಯ. ಗಂಡಸು ಮಕ್ಕಳಿದ್ದೇ ಹೋದ ಪಕ್ಷದಲ್ಲಿ ಹೆಣ್ಣು ಮಕ್ಕಳು ಅವತ್ತು ಈ ಕಡೆಯ ಎಲ್ಲರಿಗೂ ಕೊಡಬೇಕಾದ ಕರ್ತವ್ಯ. ಅದಕ್ಕೆ ದೌಹಿತ್ರ ಕಾಲದ್ದು ಅದು 16 ದಿವಸ ಅಂತ. ಆಮೇಲೆ 14 ಮನುಮಾದಿಗಳು, ಅಂದ್ರೆ ಬ್ರಹ್ಮದೇವರು ಒಂದು ಹಗಲಲ್ಲಿ 14 ಮನುಗಳು ಹೋಗಿರ್ತಾರೆ. ಅಂದ್ರೆ ಪಂಚಾಂಗದಲ್ಲಿ ಹಾಕಿರ್ತಾರೆ ಯಾವ್ಯಾವ ದಿವಸ ಯಾವ ಮನ್ನು ಅಂತಾರೆ ಆದಿ ಅಂತಕ್ಕಂತಹ 14 ಮನುಮಾದಿಗಳು. ಅದಾದ್ಮೇಲೆ ಇನ್ನು 12 ಅಮಾವಾಸ್ಯಗಳು, 12 ಅಮಾವಾಸ್ಯೆ. ಅದಾದ 12 ಸಂಕ್ರಮಣಗಳು, ಅಂದ್ರೆ ಒಂದು ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋದಾಗ ನಮ್ಮಲ್ಲಿ ಉತ್ತರಾಯಣ ದಕ್ಷಿಣಾಯನ ಎರಡು ಮಾತ್ರ ನಾವು ಇಟ್ಕೊಂಡು ಅದು ಏನು ತರ್ಪಣ ಪೂರ್ತಿ ಇಟ್ಕೊಂಡಿದ್ದೇವೆ. ಅದಾದ್ಮೇಲೆ 13 ವೈದ್ಯುತಿ, ಆಮೇಲೆ 13 ವ್ಯಕ್ತಿ ಪಾತ್ರಗಳು. ಅದಾದ್ಮೇಲೆ ಇನ್ನು 4 ಯುಗಾದಿಗಳು, ಯುಗಾದಿ ಕೃತ ತ್ರೇತ ದ್ವಾಪರ ಕಲಿಯುಗಾದಿ, ಯುಗಾದಿ ಅಂತ ಶ್ರಾದ್ದ ಮಾಡಬೇಕಾದ ದಿವಸ. ಅದಾದ್ಮೇಲೆ ಇನ್ನು ತ್ರಿಸ್ರಾಷ್ಟಿಕಗಳು ಅಂತಾರೆ, ಮಾರ್ಗಶಿರ ಬಹುಳ ಸಪ್ತಮಿ ಅಷ್ಟಮಿ ನವಮಿ, ಪುಷ್ಯ ಬಹುಳ ಸಪ್ತಮಿ ಅಷ್ಟಮಿ ನವಮಿ, ಮಾಘ ಬಹುಳ ಫಾಲ್ಗುಣ ಬಹುಳ ಸಪ್ತಮಿ ಅಷ್ಟಮಿ. ಈ ಒಟ್ಟು 96 ದಿವಸಗಳು ಶ್ರಾದ್ದ ಮಾಡಬೇಕು. ಮಾಡ್ಲಿಕ್ಕೆ ಆಗಲಿಲ್ಲ, ಕೊನೆ ತರ್ಪಣನಾದರೂ ಕೊಡ್ರಿ ಅಂತ ತಿಳ್ಕೊಂಡು ಒಂದು ಹೇಳ್ತಾರೆ. ಈ ರೀತಿ ಇರ್ತಕ್ಕಂಥದ್ದೇನೆ, ನಾವು ಭಕ್ತಿಯಿಂದ ಯಾರು ಮಾಡ್ತೇವೆ ಅದನ್ನು ಪರಮಾತ್ಮ ಸ್ವೀಕಾರ ಮಾಡಿಕೊಂಡು ಕಾರುಣ್ಯ ಸಾಗರನ ಪಿತೃಗಳಿಗೆ ಅಗಣ್ಯ ಸುಖವಿತ್ತವನ ಪುರು. ನಾವು ಎಷ್ಟೆಷ್ಟು ಭಕ್ತಿಯಿಂದ ಕೊಡ್ತೀವಿ ಅಷ್ಟೆಷ್ಟು ಪಿತೃಗಳಿಗೆಲ್ಲ ಕೊಡ್ತಾ ಇದ್ದಾರೆ. ಬರೀ ಪಿತೃಗಳಿಗೆಲ್ಲ ಕೊಟ್ಟು ಅವರಿಗೆ ಸಂತೋಷ ಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂಥದ್ದು ಪಿತೃ ಕಾರ್ಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ರೀತಿಯಾಗಿ ಒಂದು ಹಬ್ಬ ಬಿಟ್ಟರೂ ನಮಗೆ ದೋಷವಿಲ್ಲ, ಆದರೆ ಆ ಪಿತೃ ಕಾರ್ಯವನ್ನು ಬಿಟ್ಟಾಗ ಪರಮಾತ್ಮ ಅತ್ಯಂತ ಕ್ರೋಧನಾಗ್ತಾನೆ. ಈ ರೀತಿ ಹೇಳಿಬಿಟ್ಟು ಅದನ್ನ ಸುಖವಿತ್ತವರ ಪರುವನ್ನು ಎಲ್ಲ ಕಾಲದಲ್ಲಿ ಹೌದು, ನಾವು ಅವ್ರಿಗೆ ಕೊಟ್ಟರೆ ನಮಗೇನು, ನಮ್ಮನ್ನು ಎಲ್ಲಾ ಕಾಲದಲ್ಲಿ ರಕ್ಷಣೆ ಮಾಡ್ತೇವೆ. ಮುಂದೆ ಪಿತೃಗಳನ್ನು ವಿಚಾರಿಸಂದೇ ಹೇಳ್ತಾರೆ, ತಂದೆ ತಾಯಿಗಳ ಪ್ರೀತಿಗೋಸುಗ ಲಿಂಗ ಕರ್ಮ ತೊರೆದು ಗೀತಗಳು ಒಂದು ಮೀರದ ಸಾಂದ ಕರ್ಮಗಳ ಆಚರಿಸುವವರು ವಂದನೆಯ ರಾಜಿಯೊಳಗೆ ದೈನಂದಿನಿ ದೈಹಿಕ ದೈಹಿಕ ಸುಖದಿಂದ ಬಾಳುವರು ಬಹು ದಿವಸದಲ್ಲಿ ಕೀರ್ತಿಯುತರಾಗಿದ್ದಾರೆ. ಅಲ್ಲಿ ಆ ಪಿತೃಗಳನ್ನು ವಿಚಾರಿಸಂದೇನೆ, ಎಂದೋ ಒಂದು ವರ್ಷಕ್ಕೊಂದು ದಿವಸ ಮಾತ್ರ ತರಿಯಾಮಿ ಪಿತೃನ್ ತರಿಯಾಮಿ ಅಂತ ಹೇಳ್ಬಿಟ್ಟು ಕೈ ಧಾರಿಸ್ಕೊಂಬ ಹಾಗಿಲ್ಲ. ನಾವು ಪ್ರತಿನಿತ್ಯವೂ ನಾವು ಮಾಡ್ತಕ್ಕಂಥ ವೇದೋಕ್ತವಾದ ಸತ್ಕರ್ಮಗಳೇನಿದ್ದಾವೆ ಎಲ್ಲ ಕರ್ಮದ ಫಲವನ್ನು ಮಾತಾ ಪಿತೃಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡು ನಮಗೆ. ಅದು ಒಳ್ಳೆ ಸುಭದ್ರವಾದ ಜಾಗ. ಆ ರೀತಿಯಾಗಿ ನಾವು ಯುದ್ಧೇನು ಮಾತ್ರ ತರಿಯಾಮಿ ಪಿತೃನ್ ತರಿಯಾಮಿ ಶ್ರಾದ್ದ ದಿವಸ ಅಂತ ಹೇಳ್ಬಿಟ್ಟು ಮುಗಿದು ಮತ್ತು ವರ್ಷ ತರ್ಕೊಂಡು ಅವರ ಅಂತರ್ಯಾಮಿತ್ವೇನು ಇಲ್ಲೇ ಇಲ್ಲ. ನಾವು ಮಾಡ್ತಕ್ಕಂಥ ಸ್ನಾನ ಸಂಧ್ಯಾ ಜಪ ತಪ ಏನೇನು ಮಾಡಿಕೊಡೋ ಮಾತಾ ಪಿತೃ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು. ಆಗ ಪರಮಾತ್ಮ ಪ್ರೀತನಾಗಿ ಅದು ನಾವು ಸುಭದ್ರವಾದ ಜನ. ಈ ಅವರಿಗೆ ಪರಮಾತ್ಮ ಏನು ಕೊಟ್ಟನು, ದೈನಂದಿನದಿ ದೈಹಿಕ ದೈಹಿಕ ಸುಖದಿಂದ ಬಾಳುವರು ಬಹು ದಿವಸದಲ್ಲಿ ಕೀರ್ತಿಯುತರಾಗಿದ್ದರು. ದೈಹಿಕವಾಗಿ ಸುಖ ಕೊಡ್ತಾನೆ, ದೈಹಿಕವಾಗಿ ಸುಖ ಕೊಡ್ತಾ ಹೋಗ್ತಾನೆ ಪರಮಾತ್ಮ. ದೈಹಿಕವಾಗಿ ಪ್ರಬಲವಾದ ರೋಗಾಧಿಪತ್ಯವನ್ನು ಕೊಡಲ್ಲ ದೇವರು. ಅದಾದ ಮೇಲೆ ಇನ್ನು ದೈಹಿಕ ಸುಖ, ದೈಹಿಕ ಸುಖ ಅಂತಂದ್ರೆ ಈ ನಾವು ಬದರಿಗೆ ಹೋಗ್ತೀವಿ. ಬದರಿಗೆ ಹೋದಾಗ ಅಲ್ಲಿ ಬದರಿ ಅಂದುಕೊಳ್ಳಿ ಚಳಿಯಿಂದ ಸಾಮಾನ್ಯವಾಗಿ ಅಲ್ಲಿ ಬಂದು ಹೋಗ್ಬಿಡ್ತಿರ್ತದೆ. ಅಲ್ಲೇನು ಒಳಗೆ ಜಂಪರ್ ಹಾಕಿಕೊಂಡು ಅಂಗಿ ಹಾಕಿಕೊಂಡು ಸ್ವೆಟರ್ ಹಾಕಿಕೊಂಡು ಶಾಲು ಹೊತ್ಕೊಂಡು ನಡುತ್ತಿರ್ತಾರೆ ಕೆಲವರು. ಕೆಲವರು ಅದಕ್ಕೆ ನಂದಾದರೂ ಮುಳುಗಾಕ್ತಿರ್ತಾರೆ. ಯಾಕೆ? ಅವ ಈ ನಾವು ಒಂದೇ ನೀವು ಒಂದೇ, ನಮ್ದು ರಕ್ತ ನಿಮ್ದು ರಕ್ತ, ನಮ್ದು ಚರ್ಮ ನಿಮ್ದು ಚರ್ಮ ಅಂತ ಹೇಳ್ತಾರಲ್ಲ, ಅಲ್ಲಿ ಅವ್ರಿಗೆ ಯಾಕೆ ಚಳಿ ಆಗಲಿಲ್ಲ, ಇವ್ರಿಗೆ ಯಾಕೆ ಚಳಿ ಆಗ್ತದೆ? ಭಗವದ್ ಅನುಗ್ರಹ ಅಂದರು. ದೈಹಿಕ ಸುಖದಿಂದ ಬಾಳುವುದು ಬಹು ದಿವಸದಲ್ಲಿ ಅಲ್ಲಿ ಭಗವಂತ ಅವ್ರಿಗೆ ಆ ಒಂದು ಈ ಸಹನ ಶಕ್ತಿಯನ್ನು ಕೊಡ್ತಾನೆ. ಜ್ಞಾತಕ್ಕೋಸ್ಕರವಾಗಿ ಇಡೀ ಜಾಗ ಮಾತಾಪಿತೃಳ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಪ್ರೀತಿ ಬಡಿಸಿದ್ದಾರೆ. ಆದ್ದರಿಂದ ಆ ಫಲವನ್ನು ಪಿತೃಗಳು ನಮಗೆ ಕೊಡೋ ಯೋಗ್ಯಿಲ್ಲ, ಅವ್ರು ಹೇಳಿರ್ತಾರೋ ಗೊತ್ತಿಲ್ಲ, ಪರಮಾತ್ಮನೇ ಅದಕ್ಕೆ ನಮಗೆ ಫಲ ಕೊಟ್ಟು ಬಿಡ್ತಾನೆ ಅಂತ ತಿಳ್ಕೊಂಡು ಹೇಳ್ಬಿಟ್ಟು ಸುತಪ ಏಕೋತ್ತರ ಸುಪಂಚಾಶತವರ್ಣ ಕರಣದಿ ಚತುರ್ವಿಂಶತಿ ಸುತತ್ವದಿ ಧಾತುಗಳೊಳಗಿದ್ದ ಅವಿರತ ಅನಿರುದ್ಧ ಜತನಮಾಳ್ಪನು ಜಗದಿ ಜೀವ ಪ್ರತತಿಗಳ ಷಣ್ಣವತಿ ನಾಮಕ ಚತುರ ಮೂರ್ತಿಗಳಚ್ಚಿಸುವರು ಅದರಿಂದ ಬಲ್ಲವರು. ಸುತಪ ಏಕೋತ್ತರ ಸುಪಂಚಾಶತವರ್ಣ ಕರಣದಿ ಚತುರ್ವಿಂಶತಿ, ಇನ್ನ 51 ಅಕ್ಷರಗಳಲ್ಲಿ ಪರಮಾತ್ಮ ತಾನು ಅಜ ಆನಂದ ಇಂದ್ರ ಈಶಾ ಉಗ್ರ ಊರ್ಜ ಉಷಾಕಿ ಅಂತಕ್ಕಂಥ 51 ಭಗವತ್ ರೂಪಗಳಿಂದ ಅಕ್ಷರಗಳಲ್ಲಿದ್ದಾರೆ. ಇನ್ನ ಏಕೋ ಪಂಚಾಶತ ವರ್ಣ, ಇನ್ನ ಕರ್ಣದಿ ಚತುರ್ವಿಂಶತಿ, ಇನ್ನ 24 ತತ್ವಗಳಲ್ಲಿದ್ದಾರೆ. ಅದಾದ ಪಂಚಜ್ಞಾನಿಂದ ಪಂಚ ಕರ್ಮೇಂದ್ರಿಯಗಳಲ್ಲಿದ್ದಾನೆ, ಇನ್ನ ಸಪ್ತ ಧಾತುಗಳಲ್ಲಿದ್ದಾನೆ. ಈ ರೀತಿ ಆಗಿರ್ತಕ್ಕಂತಹ ಪರಮಾತ್ಮ ಜತನ ಮಾಲ್ಪನು ಜಗದಿ ಜೀವ ಪ್ರಕೃತಿಗಳ ಸಣ್ಣವತಿ ನಾಮಕ, ಈ ರೀತಿ ಭಗವಂತ ಎಲ್ಲಾವುದರಿಂದ ನಮ್ಮನ್ನ ರಕ್ಷಣೆ ಮಾಡ್ತಾರೆ. ಯಾವುದೇ ಒಂದು ಕಡೆಯಿಂದಲ್ಲ, ಪ್ರತಿಯೊಂದು ಕಡೆ ಅಕ್ಷರಗಳಲ್ಲಿದ್ದು ಅಕ್ಷರವನ್ನು ನುಡಿಯುವಾಗ ಸ್ವಾಮಿ ಇದೆಲ್ಲೂ ನೀನ್ ನುಡಿಸ್ತಾ ಇದ್ದಿ, ಇದೆಲ್ಲೂ ನಿನ್ನ ನಾಮಗಳು ಅಂತ ಕೊಂಡಾಗ್ತಕ್ಕಂಥವ್ರನ್ನ, ಇನ್ನ ಇಂದ್ರಿಯಗಳಿಂದ ಅನುಭವಿಸುವಾಗ ಆ ಇಂದ್ರಿಯನ್ನ ನಾನಲ್ಲ ಅಂತರ್ಯಾಮಿಯಾದ ನೀನ್ ತಗೋತಾ ಇದ್ದಿ, ಕೃಷ್ಣ ನೀನು ಪ್ರೀತನಾಗುತ್ತಕ್ಕಂಥವ್ರು. ಇನ್ನು 24 ತತ್ವಗಳೇನಿದ್ದಾವೆ, ಆ ತತ್ವಗಳಲ್ಲಿ 24 ತತ್ವಗಳನ್ನು ಚಿಂತನೆ ಮಾಡ್ತಾ ಅದರ ಅಂತರ್ಯಾಮಿಯಾದ ಪರಮಾತ್ಮನ ಚಿಂತನೆ ಮಾಡ. ಇದೇನೆ ಪರಮಾತ್ಮನ ಅತ್ಯಂತ ಏಕಾಂತ ಭಕ್ತಿ ಇದೆ. ಏನಕ್ಕೆ ಹೇಳ್ತಾರೆ, ದೇವಾನಾಂ ತಾತ್ವಿಕ ಸಂಘಾನಾಂ ಸತ್ವೇ ಭಗವತಿ ಏಕ ಮನಸ ಏಕಾಗ್ರತೆಯ ಅನ್ಯ ವ್ಯಾಪಾರ ಮಂತರೇನ ಅಂತಃಕರಣಸ್ಯ ಯಾವ ವೃತ್ತಿ ಸಾ ಭಕ್ತಿ ಇಚ್ಚಿತ್ತದೆ ಅಂತ ಹೇಳಿದ ಆಚಾರ್ಯ ಭಾಗವತ ಆತ್ಮ. ಭಕ್ತಿಂದ್ರೆ ಏನು, ತತ್ವಾಭಿಮಾನಿ ದೇವತೆ ಬರೀ ತತ್ವಾಭಿಮಾನಿ ದೇವತೆಗಳಿದ್ದಾರೆ ಅಂತ ತಿಳಿದುಕೊಂಡು ಅವರ ಅಂತರ್ಯಾಮಿಯಾಗಿ ಭಗವಂತ ಒಬ್ಬರೇ ಇದ್ದಾನೆ ಅಂತ ತಿಳ್ಕೊಂಡು ಆಯಾ ಅಧಿಷ್ಠಾನದಲ್ಲಿದ್ದ ಆಯಾ ಕಾರ್ಯಗಳನ್ನ ತಾನೇ ಮಾಡ್ತಾ ಇದ್ದಾನೆ, ಈ ರೀತಿ ತಿಳ್ಕೊಂಬುದೇ ಭಕ್ತಿ ಅಂತಾರೆ ಆಚಾರ್ಯ. ಅದಕ್ಕೋಸ್ಕರವಾಗಿ ದೇವಾನಾಂ ತಾತ್ವಿಕ ಸಂಧಾನ ಸಂಧಾನಾಂ ಸತ್ವೇ, ತತ್ವಾಭಿಮಾನಿ ದೇವತೆಗಳನ್ನ ನಾವು ಪ್ರತಿನಿತ್ಯವೂ ಚಿಂತನೆ ಮಾಡ್ತೀವಿ, ನಮ್ಮ ದೇಹದಲ್ಲೂ ಚಿಂತನೆ ಮಾಡಬೇಕು. ಅದಾದ್ಮೇಲೆ ಅವರ ಅಂತರ್ಯಾಮಿಯ ಪರಮಾತ್ಮ ಏಕ ಭಗವತಿ ಏಕ ಮನಸ, ಎಲ್ಲರಿಗೂ ಒಬ್ಬ ಭಗವಂತನೇ ಇದ್ದಾನೆ, ಅವರಲ್ಲಿ ಬೇರೆ ಇಲ್ಲ, ಏಕಾಗ್ರತೆಯ ಕೊನೆಗೆಲ್ಲರೂ ಉಳಿತಕ್ಕಂಥವರು ಪರಮಾತ್ಮನೇ ಭಗವಂತನೇ. ಏಕ ಅನ್ಯ ವ್ಯಾಪಾರ ಮಂತ್ರ, 24 ತತ್ವಾಭಿಮಾನಿ ದೇವತೆಗಳಲ್ಲಿ ನಿಮ್ ಯಾರ್ಯಾರು ವ್ಯಾಪಾರ ಅಂತಕ್ಕಂಥದ್ದೇನೆ ಅನ್ಯ ವ್ಯಾಪಾರ ಅಂತ ಅಂತಃಕರಣಸ್ಯ ಯಾವ ವೃತ್ತಿ, ಮಾನಸಿಕವಾಗಿ ಈ ರೀತಿ ಯಾರು ಚಿಂತನೆ ಮಾಡ್ತಿದ್ದೆ ಅದೇನು ಭಕ್ತಿ ಅಂತ ಹೇಳಿದ ರಾಜ. ಅದಕ್ಕೋಸ್ಕರವಾಗಿ ಈ ರೀತಿಯ ಜತನ ಮಾಡ್ಬನು ಜಗದಿ ಜೀವ ಪ್ರತಿಗಳ ಸಣ್ಣವತಿ ನಾಮಕ ಚತುರ ಮೂರ್ತಿಗಳು ಅರ್ಚಿಸುವರು ಅದರಿಂದ ಬಂದವರು. ಈ ರೀತಿಯಾದ ಭಗವಂತನ ಉಪಾಸನೆಗೆ ಎಲ್ಲ ಭಾಗವತದಲ್ಲಿ ಇರ್ತಾರೆ. ಏಕಾಸಿಸ್ತಮದಲ್ಲಿ ಕಮ್ಮಿ ಮಗ್ನಿ ಶರೀರಂ ಮಹಿಂಕೆ ಜ್ಯೋತಿಂಶ ಸತ್ವಾನಿ ದಿಶೋತ್ರಮಾದಿ ಸರಿ ಸಮುದ್ರಾಂಶ ಹರೇ ಶರೀರಂ ಯತ್ಕಿಂಚ ಗುಪ್ತಂ ಪ್ರಣಮೇದ ಅನನ್ಯ ಅಂತ ಹೇಳ್ತಾರೆ. ಈ ರೀತಿ ಇರ್ತಕ್ಕಂಥ ಇನ್ನ ಹೌದು ನೀವೆಲ್ಲ ಹೇಳ್ತಾ ಇದ್ದೀರಿ, ನಾವು ಕೊಟ್ಟಿದ್ದ ದೇವಸ್ಥಾನ ನಾವು ಏನ್ ಲೆಕ್ಕ ಪರಮಾತ್ಮನಿಗೆ? ಸಾಮಾನ್ಯವಾಗಿ ಈಗ ರಾಜ ಮಹಾರಾಜರು ಶ್ರೀಮಂತರು ಕೊಟ್ಟಿದ್ದನ್ನು ತಗೋತಾರೆ ಹೊತ್ತು ಬಡವರು ಕೊಟ್ಟಿದ್ದು ತಗೋತಾರೆ, ಬಡವರು ಹತ್ತಿ ಬಿಡೋದೇ ಇಲ್ಲ ಅಂದಾಗ ಹಾಗ 14 ಲೋಕಕ್ಕೆ ಪ್ರಭುವಾದ ಶ್ರೀಹರಿ ನಾವು ಕೊಟ್ಟಿದ್ದು ತಗೋತಾನ ಅಂತ ಕೇಳಿದಾಗ ಆಗಂತಾರೆ, ಅಯ್ಯೋ ನಿನ್ಗೆ ಯಾಕೆ ಅನ್ವ ಅಂತಾರೆ. ಅಭುಜ ಜಾಂಡೋದರನು ವಿಪಿನದಿ ಶಬರಿಯಂಜನಂದ ಗೋಕುಲದ ಬಲೆಯರ ಧ್ವನಿಸಿದನು ಋಷಿ ಪತ್ನಿಯರು ಕೊಟ್ಟ ಅನ್ನ ಸುಭುಜತಾ ಭುಂಜಿಸಿದ ಸ್ವರಮನ ಕುಭುಜೆ ಗಂಧಕ್ಕೆ ಒಲಿದ ಮುನಿಗಣ ವಿಭುಜ ಸೇವಿತ ಬಿಡುವನೆ ನಾವಿತ್ತ ಕರ್ಮ ಫಲ. ಅಭುಜ ದಾಂಡೋದನನು ಏನಪ್ಪ ಹೊತ್ತಿಗಿದ್ದಿಲ್ಲ, ಅದಕ್ಕೋಸ್ಕರ ಯಾರು ಏನ್ ಕೊಟ್ಟು ಬೇರೆ ತಿಂದು ಬಿಡ್ತಾರೆ ಅನ್ಲಿಕ್ಕೆ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಇಟ್ಕೊಂಡಿದ್ದಾನೆ ಅಂದಾಗ ಆತನಿಗೆ ಬೇಕಿಲ್ಲ. ಅಂತವನು ವಿಪಿನದಿ ಶಬರಿಯಂಜನನು ಒಂದು ಅಂತ ಅರಣ್ಯದಲ್ಲಿ ರಾಮಾವತಾರ ಕಾಲ ಶಬರಿ ಹುಟ್ಟಿದ್ದಾನೆ. ಆಗ ಇನ್ನು ಒಳ್ಳೆ ಯೌವನದಲ್ಲಿ ಸ್ವಾಮಿ ರಾಮಾವತಾರವಾಗದಂತೆ ಎಲ್ಲಿದ್ದಾನೆ ರಾಮ ನೋಡುವರಿಗೆ ಬಂದು ಆಗ ಮತಂಗ ಋಷಿಗಳು ಇಟ್ಕೊಂಡು ಇಲ್ಲ ನೀ ಎಲ್ಲೂ ಹೋಗಬೇಡಮ್ಮ, ಇಲ್ಲೇ ನಿನ್ನ ಆಶ್ರಮದಲ್ಲೇ ಇರು, ನೀನು ಇರೋಂತನೇ ಬರ್ತಾನೆ ಅಂತ ಹೇಳ್ಬಿಟ್ರು ಅವ್ರ ಋಷಿ. ಯಾವ ಋಷಿಗಳು ಹೇಳಿದ್ಮೇಲೆ ದಿನವೂ ಕಾಯ್ತಾ ಇದ್ದಾಳೆ, ಯಾಕೆ ಕಾಯ್ತಾ ಇದ್ದಾಳೆ, ಬೆಳಿಗ್ಗೆ ಹೋಗ್ತಾಳೆ ಹಣ್ಣುಗಳು ತಗೊಂಬರ್ತಾರೆ. ಅದರ ಹಾಗೆ ಸಿಹಿ ಯಾವುದು ಹುಳಿ ಯಾವುದು ಅಂತ ನೋಡಿ ನಮ್ಮ ರಾಮನಿಗೆ ಸಿಹಿ ಹಣ್ಣೇ ಕೊಡಬೇಕು ಅಂತಕ್ಕಂತಹ ಸದುದ್ದೇಶ, ಸದುದ್ದೇಶದಿಂದ ಸ್ವಲ್ಪ ಹಣ್ಣು ತಿಂತಾರೆ. ಇದು ಸಿಹಿ ಇದ್ರೆ ಇದು ನಮ್ಮ ರಾಮನಿಗಿರ್ಲಿ, ಹುಳಿ ಇದ್ರೆ ಅದನ್ನು ತೆಗೆದು ಹಾಕ್ತಾರೆ. ಸಂಜೆವರೆಗೂ ಕಾಯ್ತಾಳೆ, ಸಂಜೆವರೆಗೂ ಕಾಯ್ತಾಳೆ, ರಾಮ ಬರಲಿಲ್ಲ ಬರಲಿ, ಅಯ್ಯೋ ರಾಮ ಬರಲಿಲ್ಲ ಅಂತಾಳೆ. ತಾನು ಮತ್ತೆ ನಿರಾಸೆಯಿಂದ ತಾನು ಮತ್ತೆ ಬರೀತಿದ್ದೆ ಕೆಲಸ. ಈ ನಮ್ಮ ಕಡೆ ಬಳ್ಳಾರಿ ಕಡೆಗೆ ಈ ಎಳೆ ಸೌತೆಕಾಯಿ ಅಂತ ಬರ್ತಾನೆ, ಅದರಲ್ಲಿ ಕಹಿ ಇರ್ತಾವೆ ಕೆಲವು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಹೆಚ್ಚುವಾಗ ಪ್ರತಿಯೊಂದು ಸೌತೆಕಾಯಿ ಹೆಚ್ಚುವಾಗ ಒಂದು ಸ್ವಲ್ಪ ಹೆಚ್ಚಿ ಬಾಯಿಯೊಳಗೆ ಹಾಕಿರ್ತಾರೆ. ಯಾಕೆ, ಕಹಿ ಇದ್ರೆ ಅಡುಗೆ ಹಾಕಬಾರ್ದು ಅಂತ ಅಷ್ಟೇ. ಅಲ್ಲಿ ಉಚ್ಚಿಷ್ಟ ಏನು, ಕಹಿಯಾದ ಪದಾರ್ಥ ಹಾಕಬಾರ್ದು, ನಾ ತಿಂದಿದ್ದು ಉಚ್ಚಿಷ್ಟ ಅಂತ ಅನಿಸ್ಕೊಂಬಲ್ಲ. ಉಚ್ಚಿಷ್ಟ ಯಾವಾಗ ಅನಿಸ್ಕೊತಾರೆ, ಭಗವದ್ ಜ್ಞಾನ ಇಲ್ಲದೆ ಹೋದಾಗ, ಆತನಿಗೆ ಸಮರ್ಪಣೆ ಮಾಡಬೇಕು ಎನ್ನುವ ಕಳಕಳಿ ಇಲ್ಲದೆ ಹೋದಾಗ ಉಚ್ಚಿಷ್ಟವಾಗುತ್ತದೆ. ಅದ ಆದ್ರೆ ನಮ್ಗೆ ನಾವು ಮೂಸಿರೋದ್ರೂ ಕೂಡ ಆ ಉಚ್ಚಿಷ್ಟವಾಗುತ್ತದೆ. ಹನುಮಂತ ದೇವರು ಹೇಳಿದ್ದಾರೆ, ನನಗೆ ಸಂಜೀವನ ಪರ್ವತವನ್ನು ತರುವಾಗ ನನಗೆ ಕಷ್ಟ ಆಗಲಿಲ್ಲ ಅಂದ್ಬಿಟ್ರು. ನಾನು ಏನೇನೇನು ಕಷ್ಟವಾಗಲಿಲ್ಲ, ಮತ್ ಯಾವಾಗ ಕಷ್ಟವಾಯ್ತು, ರಾಮದೇವರ ಪೂಜೆ ಹೂ ತರುವಾಗ ಆದಷ್ಟು ಕಷ್ಟ ನನಗೆ ಇನ್ಯಾವಾಗ ಅಂದ್ರೆ ಕಷ್ಟ ಅಲ್ಲ. ಅಲ್ಲಿ ಏನಿರ್ತಾರೆ, ಯಾಕೆ ಕೈಯೊಳಗಿರುವಾಗ ಆ ವಾಸನೆಯಲ್ಲಿ ಮೂಗಿ ಬಂದ್ಬಿಡ್ತು, ಆ ವಾಸನೆ ಮೂಗಿ ಬಂದ್ಬಿಟ್ಟೆ ರಾಮದೇವರು ಉಚ್ಚಿಷ್ಟವಾಗಿ ಹೋಗ್ತಲ್ಲ ಅಂತಕ್ಕಂತಹ ಭಾವನೆಯಿಂದ ಅಂದಾಗ ನಮಗೆ ದಿನ ಇಂಥ ಎಷ್ಟ ಆಗ್ತಾ ಇದ್ದೇವೆ ಗೊತ್ತಿಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂಥದ್ದು ಉದ್ದಿಷ್ಟ ಒಳ್ಳೆಯದಿದ್ದಾಗ ಪರಮಾತ್ಮ ಕ್ಷಮಿಸ್ತಾನೆ. ಅದಕ್ಕೋಸ್ಕರವಾಗಿ ಆ ಶಬರಿ ಕಾಯ್ತಾ, ಒಂದು ದಿವಸ ಕಾಯ್ದಿದೆ, ಎರಡು ದಿವಸ, ಏನು ತಾನು ಯೌವನದಿಂದ ವೃದ್ಧಳ ಹಣ್ಣನ್ನು ಮುದುಕಿ ಆಗುವವರೆಗೂ ಕಾದಿದೆ. ಒಂದು ಪ್ರತಿನಿತ್ಯವೂ ಹೋಗಿ ನೋಡಪ್ಪ ಎಷ್ಟು ದಿವಸ ಕಾಯ್ಬೇಕು, ಬರಲಿಲ್ಲ ಅಂತ ಬಿಟ್ಲೆ ಇಲ್ಲ, ಕತ್ತಾ ಇದ್ದಾಳೆ ಕಾಯ್ತಾ ನೋಡಿದ್ರೆ ರಾಮದೇವರು. ಅವಯ್ಯೋ ಪಾಪ ಬಹಳ ಕಾದಿದ್ದಾಳೆ ಲಕ್ಷ್ಮಣ ಅಂತ ತಿಳ್ಕೊಂಡು ಹೋಗಿದ್ದಾರೆ. ಹೇಗಿದ್ದಾಳೆ, ಟೊಂಕ ಬಂಟೋಗದೆ, ಬಾಯಿ ಹೋಗೊಂದು ಹಲ್ಲಿಲ್ಲ, ಅತ್ಯಂತ ವೃದ್ಧರಾಗಿದ್ದಾಳೆ. ಹೋಗಿ ಪಕ್ಕದಲ್ಲಿ ಕೂತಿದ್ದಾರೆ ಶಬರಿ ಪಕ್ಕದಲ್ಲಿ. ಏನಾದ್ರೂ ಅಸಖ್ಯವೇ ಅಥವಾ ಶೂದ್ರ ಸ್ತ್ರೀ ಅಂತ ಏನಾದ್ರೂ ತಿರಸ್ಕಾರವೇ ರಾಮದೇವರಿಗೆ? ಅವ ಭಗವಂತನಿಗೆ ಅವೆಲ್ಲ ಇಲ್ಲೇ ಇಲ್ಲ, ಅವೆಲ್ಲ ನಮಗೆ. ಆಮೇಲೆ ಪಕ್ಕದ ಬಂದ್ಯ ರಾಮ, ಬಂದ್ಯ ಅಪ್ಪ ರಾಮ ಅಂತ ಹೇಳ್ತಾ ಬೆನ್ನು ಸವರಿ ಕೂತ ಸವರ್ತಾ ಇದ್ದಾನೆ ರಾಮದೇವರಿಗೆ, ಹಣ್ಣು ತಿನ್ನಿಸ್ತಾ ಇದ್ದಾನೆ, ತಿಂತಾನೆ ಇದ್ದಾನೆ ರಾಮದೇವರು. ಆಗ ಎಷ್ಟು ಸಂತೋಷವಾಗಿ ಈ ರೀತಿ ತಿನ್ನಿಸ್ತಾ ದೇಹ ತ್ಯಾಗ ಮಾಡೇ ಬಿಟ್ಟಿಸ್ ಅವರು. ರಾಮದೇವರು ಬರ್ತಾರೆ ಅಂತಲೇ ಜೀವ ಇಟ್ಕೊಂಡಿದ್ಲೋ ಏನು. ಆಮೇಲೆ ಆಕೆ ಮಾಡಬೇಕಾದ ಕ್ರಿಯಾದಿಗಳ ಮಾಡಿ ಸದ್ಗತಿಯನ್ನು ಕೊಟ್ಟಿದ್ದಾರೆ ರಾಮ. ಅಂತಹ ಒಬ್ಬ ಶೂದ್ರ ಸ್ತ್ರೀ ಕೊಟ್ಟಿದ್ದನ್ನ ರಾಮದೇವರು ತಗೊಂಡಿರುವಾಗ ನಾವು ಕೊಟ್ಟಿದ್ದನ್ನು ತಗೊಂಬಲ್ಲೇನು, ಭಕ್ತಿಯಿಂದ ಕೊಟ್ಟು ತಗೊತಾನೆ. ಅಹಂಕಾರದಿಂದ ಮಯ ಸಂಪಾದಿತ ಪದಾರ್ಥ ಆದ್ರೆ ಅದನ್ನ ಆ ಕಡೆ ಕಣ್ಣೆತ್ಕೊಡೋದು ಅಲ್ಲ ದೇವರು. ನಾ ಸಂಪಾದನೆ ಮಾಡಿದ್ದೇನೆ, ನೀನು ಕೊಡ್ತೀನಿ ಅಂದ್ರೆ ಕಣ್ಣೆತ್ಕೊಡೋದು ಅಲ್ಲ ದೇವರು. ಆದ್ದರಿಂದ ಈ ರೀತಿ ಹೇಳ್ತು, ನಿನ್ನ ಗೋಕುಲದ ಅಮಲೆಯನ್ನು ನೋಡಿಸಿದನು. ಇನ್ನು ಗೋಕುಲ ಸ್ತ್ರೀಯರೊಂದಿಗೆ ಲಕ್ಷ್ಮೀ ದೇವಿಯೊಂದಿಗೆ ವಿಹಾರ ಮಾಡ್ತಕ್ಕಂತಹ ಸ್ವಾಮಿ, ಸಾಮಾನ್ಯರಾಗಿರ್ತಕ್ಕಂತಹ ಗೋಕುಲ ಸ್ತ್ರೀಯರೊಂದಿಗೆ ಅನೇಕ ರೀತಿಯಲ್ಲಿ ಅವರೊಂದಿಗೆ ವಿಹಾರ ಮಾಡಿದ್ದಾರೆ. ಅದು ಆ ರೀತಿ ಇರ್ತಕ್ಕಂತಹ ಪರಮಾತ್ಮ ಯಾಕೆ ಅದಕ್ಕೋಸ್ಕರವಾಗಿ ಎಷ್ಟೋ ವರ್ಷ ತಪಸ್ಸು ಮಾಡಿ ಕೃಷ್ಣನ ಅನ್ನ ಸಂಘವಾಗಬೇಕು ಅಂತ ತಿಳ್ಕೊಂಡೆ ಅವರೆಲ್ಲ ಹುಟ್ಟಿದ್ದಾರೆ ಪಾಪ. ಆದ್ರೆ ಇಷ್ಟೆಲ್ಲ ಆಮೇಲೆ ನಾರದಿರ್ತಾರೆ ಬಂದು, ಕೃಷ್ಣ ಇನ್ನು ಎಷ್ಟು ಕೆಲಸ ಬಾಕಿ ಅದು, ನಿಂದನ್ನು ಮಧುರಾಪಟ್ಟಣಕ್ಕೆ ಹೋಗ್ಬೇಕು, ಕಂಸವಧಾದಿಗಳಾಗಬೇಕು, ಇಷ್ಟೆಲ್ಲ ಇರುವಾಗ ಈ ರೀತಿಯಿಂದ ನಂದಗೋಕುಲದಲ್ಲಿ ಗೋಪಿಕಾ ಸ್ತ್ರೀಯೊಂದಿಗೆ ವಿಹಾರ ಮಾಡ್ಕೊತಿದ್ದೀಯಲ್ಲ ಅಂತ ನಾರದ ಅಂದಾಗ, ನಾರದರೆ ನನ್ನ ಟೈಮ್ ಟೇಬಲ್ ಒಳಗೆ ಇದು ಬಹಳ ಮುಖ್ಯವಾಗಿ ಹೇಳ್ತಾರೆ. ನಾನೇನು ಭೌಮ ಇಲ್ಲಿ ಅವತಾರ ಮಾಡುವುದರೊಳಗೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಕೇವಲ ಭೂಭಾರಹರಣ ಒಂದೇ ಅಲ್ಲ ಅಂತ ತಿಳ್ಕೊಂಡು ಶಿಷ್ಟ ರಕ್ಷಣ ದುಷ್ಟ ಶಿಕ್ಷಣ ಅಂತ ಹೇಳ್ತಾರೆ. ಅದಾದ್ಮೇಲೆ ಋಷಿ ಪತ್ನಿಯನ್ನು ಕೊಟ್ಟ ಅನ್ನ ಸುಭುಜತಾ ಹೊಂದಿಸಿದ ಪರಮಾತ್ಮನಿಗೆ ಹಸಿರಾಗಿತ್ತೇನು. ಆ ದಿವಸ ಒಂದಿವಸ ಏನ್ ಮಾಡಿದ್ದಾನೆ, ತಾನು ಊಟ ಮಾಡಿಲ್ಲ, ಮನೆಯಿಂದ ಬುತ್ತಿನೂ ಒಯ್ದಿಲ್ಲ, ಅವತ್ತು ಗೋಪಾಲಕ್ಕೆ ಕೂಡ ಊಟ ಮಾಡಿಲ್ಲ, ಬುತ್ತಿನೂ ಒಯ್ದಿಲ್ಲ. ಕೃಷ್ಣ ಇವತ್ತು ಯಾಕೋ ನಾವು ಅವಸರವಾಗಿ ಬಂದ್ಬಿಟ್ವಿ, ತುಂಬಾ ಹಸಿವೆ ಆಗ್ತಾರೆ, ನಮ್ಗೆ ಏನ್ ಮಾಡಬೇಕು ಅಂತ ಕೇಳಿ ನೋಡಪ್ಪ. ಈ ಒಬ್ಬ ಅಂಗೀರ್ಸ ಬ್ರಾಹ್ಮಣರು ಒಂದು ಅಂಗೀರ್ಸ ಅಂತಕ್ಕಂತ ಯಜ್ಞ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ನಾನು ಬಂದಿದ್ದೇನೆ, ಬಲರಾಮನ ಜೊತೆ ಬಂದಿದ್ದೇನೆ, ಅನ್ನ ಯಾತನೆ ಮಾಡ್ತಾ ಇದ್ದಾನೆ ಅಂತ ಕೇಳಿ ಕೊಡ್ತಾರೆ. ತಗೊಂಬಂದು ಹ್ಞೂ ನಾವು ಊಟ ಮಾಡಿದ್ದೇನೆ ಅಲ್ಲಿ ಹೋದ ಅದ್ರ ಭಾಗವತ್ತಾಗ ಅವ್ರನ್ನೆಲ್ಲ ಬೈದಿದ್ದಾರೆ ಆ ಬ್ರಾಹ್ಮಣರ ಶುಕಾಚಾರ್ಯರು, ಅಷ್ಟು ಬೈದಿದ್ದಾರೆ ಈ ಚೆತ್ತಕ್ಕಂತಹದ್ದು. ಆಮೇಲೆ ಅಲ್ಲಿ ಹೋಗಿ ಓಂ ಕ್ಲೀಂ ಕೃಷ್ಣಾಯ ಸ್ವಾಹ ಕೃಷ್ಣಾಯ ನಮಃ ಅಂತ ಹವಿಸ್ ಹಾಕ್ತಾ ಇದ್ದಾರೆ. ಸ್ವಾಮಿ ಕೃಷ್ಣ ಬಂದಿದ್ದಾನೆ, ಹಸ್ತಿದ್ದಾನೆ, ಅನ್ನ ಯಾತನೆ ಮಾಡ್ತಾ ಇದ್ದಾನೆ, ಹೋದ್ರಿ ಅಂತ ಕೇಳ್ತಾರೆ. ಕಿವಿ ಬಿದ್ದರೂ ಕೂಡ ಕೊಟ್ಟಿದೆ. ಯಾಕೆಂದ್ರೆ ನಿಮ್ಮ ದೇವರ ಪೂಜೆ ಆಗಿಲ್ಲ, ದೇವರ ನೈವೇದ್ಯವಾಗಿಲ್ಲ, ಅದಾದ ಮೇಲೆ ಇನ್ನು ಪೂರ್ಣಾಹುತಿ ಆಗಿಲ್ಲ, ಇಷ್ಟೆಲ್ಲ ಆಗದೇನೆ ಒಬ್ಬ ಕೃಷ್ಣ ಮತ್ತೆ ಮಿಚ್ಚಿನೇನಿರು ಅಂತ ಹೇಳ್ತು. ತಾವು ಇದರು ಕೃಷ್ಣ ಭಗವದ್ ಅವತಾರ ಅಂತ ಹೇಳ್ತಾ ಇದ್ದಾರೆ ತಮ್ಮ ಹೆಂಡತಿಗೆ, ಆಗ ಅವರಿಗೆ ಕೃಷ್ಣ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ಟು ಯಾಕೆ ತಮ್ಮ ಹೆಂಡಂದ್ರೆ ಹೇಳ್ತಾ ಇರೋ ಯಾಕೆ ಅರ್ಥವಾಗಲಿಲ್ಲ ಅಂದ್ರೆ, ಕಾಮ್ಯಕರ್ಮ ಮಾಡುವವರು ಭಗವತ್ ತತ್ವಜ್ಞಾನವಾಗೋದಿಲ್ಲ ಅಂತ ಹೇಳಿದ್ರೆ ಭಾಗವತ. ಕಾಮ್ಯಕರ್ಮ ಎಲ್ಲಿವರೆಗೂ ಬಿಡುವುದಿಲ್ಲೋ ಅಲ್ಲಿವರು ತತ್ವಜ್ಞಾನವಾಗುವುದಿಲ್ಲ. ಪಾಂಡಿತ್ಯ ಬರ್ತಿತ್ತು ಅಷ್ಟೇ ಹೊತ್ತು ತತ್ವಜ್ಞಾನವಾಗಬೇಕಾದ್ರೆ ನತಸ್ಯ ತತ್ವಗ್ರಹಣಾಯ ಸಾಕ್ಷಾತ್ ವರಿಯುವಾಚ ಸಮಾಸ ಸ್ವಪ್ನೆ ನಿತ್ಯ ಗೃಹವೇದಿ ಸಾಕ್ಷಾತ್ ಹೇಳಿದ್ದಾರೆ. ಯಾರು ರೋಗನಾದ ಉದ್ದೇಶ ಮಾಡಿದ್ದಾರೆ ಭರ್ತ. ಆದ್ದರಿಂದ ಕಾಮ್ಯಕರ್ಮ ಎಲ್ಲಿವರೆಗೆ ಬಿಡುವುದಿಲ್ಲೋ ಅಲ್ಲಿವರೆಗೆ ತತ್ವಜ್ಞಾನ ಎಂತ ಹೇಳ್ತಾರೆ. ಇವರೆಲ್ಲ ಕಾಮ್ಯಕರ್ಮ ಮಾಡ್ತಾರೆ, ಸ್ವರ್ಗಾಪೇಕ್ಷೆ ಬಿಡುವವರಾಗಿದ್ದಾರೆ, ಇಲ್ಲಿ ಐಶ್ವರ್ಯಾದನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ತಾವು ಎಲ್ಲ ಅಪೇಕ್ಷೆ ಉಳ್ಳವರಾಗಿ ಕಾಮ್ಯಕರ್ಮವನ್ನು ಮಾಡ್ತಾ ಇದ್ದಾರೆ. ಮಾಡ್ತಾ ಇರುವಾಗ ಭಗವಂತ ಇನ್ನುವ ಜ್ಞಾನ ಹೇಗೆ ಹೋಗ್ಲಿಕ್ಕೆ ಬರಲೇ ಇಲ್ಲ. ಈ ರೀತಿಯಾಗಿ ಮತ್ತೆ ಮಿತಿ ಮೇಲೆ ಕೊಡ್ತೀವಿ ಅಂದಿಲ್ಲ, ಕೊಡಲ್ಲ ಅಂದಿಲ್ಲ. ಕೂದು ಕೂದು ಸಾಗಾಯ್ತು ಬಂದು ಆಮೇಲೆ ಏನಪ್ಪ ಬರೀ ಕೈಯಿಂದ ಬಂದ್ರಿ ಅಂತ ಕೃಷ್ಣ. ಇಲ್ಲ ಕೃಷ್ಣ, ಈ ರೀತಿ ನಾವು ಕೂಗಿದ್ರು ನೀನ್ ಹೆಸರು ಹೇಳಿ ಆವತ್ತಿ ಹಾಕ್ತಾ ಇದ್ರು ಕೇಳಿದ್ರು ಕೊಡೋದು ಕಿವಿ ಮೇಲೆ ಬಿದ್ದು ಬೀಳ್ದಾಗಿ ಬಿಟ್ಟು ಕೊಡ್ಲಿಲ್ಲ. ಯಾರು ಕೇಳಿದ್ರು ನೀವು? ನಾವು ಗಂಡಸ್ರಿ ಹತ್ರ ಹೋಗಿದ್ದೆ ಗಡ್ಡ. ಅನ್ನ ಇರೋದು ಹೆಂಗಸ್ರ ಹತ್ರಪ್ಪ, ಗಂಡಸ್ರ ಹತ್ರ ಹೋಗಿ ಏನ್ ಸಿಗ್ತದೆ ಹೇಳು. ಆದ್ರಿಂದ ನಾವು ಯಜ್ಞ ಪತ್ನಿ ಇದ್ದಾರೆ ಅವ್ರು ಹೋಗಿ ಕೇಳಿದ್ರಿ ಕೊಡ್ತಾರೆ. ಬಂದು ಕೂತಿದ್ದಾರೆ, ಇನ್ನು ಕೃಷ್ಣ ಬಂದಾನೆ ಅಂತಿರ್ಲಿಕ್ಕೇನೆ ಎಲ್ಲ ದಿಗ್ಗೆ ಎದ್ದು ಬಿಟ್ಟಿದ್ದಾರೆ. ಏನು ತಮ್ಮ ಗಂಡಂದ್ರು ಹೇಳಿದ ಕೃಷ್ಣ ಮಹಿಮೆಯನ್ನು ಕೇಳಿ ಕೃಷ್ಣನ್ ಯಾವಾಗ ನೋಡೇ ನಾವು ಅಂತಕ್ಕಂಥ ಕಾತರಿಂದಿರ್ತಕ್ಕಂಥ ಯಜ್ಞಪತ್ನಿಯರಲ್ಲೂ ನಾವು ಎದ್ದು ಬಿಟ್ಟಿದ್ದಾರೆ. ಬೇಕಾದ ಅಡುಗೆಯನ್ನು ತಗೊಂಡಿದ್ದಾರೆ, ಅಡುಗೆ ತಗೊಂಡು ಬರ್ತಾ ಇರಬೇಕಾದ್ರೆ ದಾರಿಗಳು ತಡೆದಿದ್ದಾರೆ. ಪಾಪ ಈ ಬ್ರಾಹ್ಮಣರ ಮರ್ಯಾದೆ ಉಳಿಸ್ಬೇಕು ಅಂತ ತಿಳ್ಕೊಂಡು ಇಲ್ಲ ಅದಕ್ಕೋಸ್ಕರ ವಾತು ಕೊಡಬೇಕೆಂಬ ಉದ್ದೇಶವಿತ್ತು. ಆದ್ರೆ ಈ ಮೇಲೆ ಕರ್ಮ ಮುಖ್ಯ ಅಲ್ಲ ಅಂತ ತಿಳ್ಕೊಂಡು ತಿಳಿಸುವುದಕ್ಕೋಸ್ಕರವಾಗಿ ಅವ್ರ ಮರ್ಯಾದೆ ಉಳಿಸ್ಬೇಕು ಅಂತ ಕೆಲವರು ಹೋಗ್ತಾರೆ. ಆದ್ರೆ ಮರ್ಯಾದೆ ಹೇಗೆ ಉಳಿಬೇಕು? ಯಾಕೆ ಅಂದ್ರೆ ಈ ಮುಂದೆ ಅವರ ಕ್ರಿಯೆಯಿಂದ ಅವರ ಮನಃಪೂರ್ವಕವಾಗಿ ಕೊಟ್ಟಿಲ್ಲ. ತಮ್ಮ ಹೆಂಡಂದ್ರೆ ಹೋಗುವಾಗ ತಡೆದಂತೆ, ಗಂಡಂದ್ರು ತಮ್ಮ ಮಕ್ಕಳು ಅಣ್ಣ ತಮ್ಮಂದರು ಎಲ್ಲ ತಡೆದಂತೆ. ಯಾಕೆ ನೀವು ಆ ಜಾರ ಹತ್ರ ಹೋದ್ರೆ ನಾವು ನಿಮ್ಮನ್ನು ಬಿಟ್ಕೊಂಬಲ್ಲ, ಮನೆ ಬಿಟ್ಕೊಂಬಲ್ಲ. ನೀವು ಅಲ್ಲಿ ಕೃಷ್ಣ ಹತ್ರ ಹೋದ್ರೆ ನಾವು ನಿಮ್ಮನ್ನು ಮನೆ ಬಿಟ್ಕೊಂಬಲ್ಲ. ತಡೆದಂತೆ ಕೇಳಲೇ ಇಲ್ಲ. ಎಲ್ಲ ತಡೆದಿದ್ರು ಕೂಡ ಪರ್ವತ ಮೇಲೆ ಬಿದ್ದ ನೀರು ಹೇಗೆ ಕೆಳಗೆ ವೇಗವಾಗಿ ಹೋಗಬೇಕು ಯಾರು ಮಾತು ಕೇಳಿಲ್ಲ. ಬಂದಿದ್ದಾರೆ, ಬಂದುಬಿಟ್ಟು ಕೃಷ್ಣ ನಮಸ್ಕಾರ ಮಾಡಿದ್ದಾರೆ, ಕೈತುತ್ತ ಹಾಕಿದ್ದಾರೆ. ಋಷಿ ಪತ್ನಿಯರು ಕೊಟ್ಟ ಅನ್ನ ಸುಭಜತಾ ಬುಂದಿಸದ ಏನು ಎದೆ ಹಾಕಿ ಬಡಿಸಿದರೆ ಕೈತುತ್ತ ಹಾಕಿದರೆ ಉಂಡಿದ್ದಾನೆ ಕೃಷ್ಣ. ಅಷ್ಟು ಸಂತೋಷ. ಅದಕ್ಕೋಸ್ಕರವಾಗಿ ಅಂತ ಋಷಿಗಳು ಕೊಟ್ಟದ್ದನ್ನ ಕೊಡಬೇಕೆಂಬ ಬುದ್ಧಿಯ ಪ್ರೇರಣೆ ಮಾಡಲಿಲ್ಲ ದೇವರು, ಕೊಡಬೇಕೆಂಬ ಬುದ್ಧಿ ಪ್ರೇರಣೆ ಮಾಡಲೇ ಇಲ್ಲ. ಆಮೇಲೆ ಈ ಹೆಂಗಸರು ಕೈತುತ್ತ ಹಾಕಿದರೆ ಉಂಡಿದ್ದಾನೆ. ಆಮೇಲೆ ಇಲ್ಲ ಮನೆಗೆ ಹೋಗ್ಲಿ, ಇಲ್ಲ ಕೃಷ್ಣ ನಾವು ಮನೆಗೆ ಹೋದ್ರೆ ಬಿಟ್ಕೊಂಬಲ್ಲ ತಮ್ಮನ್ನೆಲ್ಲ ಹೊರಗೆ ದಬ್ಬು ಬಿಟ್ಟಿದ್ದಾರೆ. ಇಲ್ಲ ನೀವು ಹೋಗ್ಲಿ, ನೀವು ಅಲ್ಲೇ ನನ್ನ ಉಪಾಸನೆ ಮಾಡಬೇಕು. ಆದ್ರೆ ನೀವು ಎಲ್ಲಿ ಹೋಗಿದ್ದೀರಿ ಅಂತ ಕೇಳಲ್ಲ ನಿಮ್ ಗಂಡಂದ್ರು, ಅದು ನೀವು ಹೋಗ್ಲಿ ಸರಿ ಅಂದ್ರು ಬಂದ್ರು. ಪಾಪ ಮನಸ್ಸಿಲ್ಲದೆ ಬಂದ್ರು. ಆದ್ರೆ ಕೇಳಿ ಒಬ್ಬರು ಮಾತ್ರ ಮಹಾ ಗಂಡಸು, ಅವನೇನ್ ಮಾಡ್ದ ಹೆಂಡತಿಯನ್ನು ನಾನು ಬಿಟ್ಕೊಂಬಲ್ಲ ಅಂತ. ಅವಳೇನ್ ಮಾಡ್ದ ಅಲ್ಲೇ ಧ್ಯಾನ ಮಾಡಿದ್ರು, ಕೃಷ್ಣನ್ ಧ್ಯಾನ ಮಾಡಿದ್ರು, ದೇಹ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ ಭಾಗವತ. ಆಮೇಲೆ ವಿಪ್ರಾ ಪಶ್ಚಿಮ ಬುದ್ಧಯ ಅಂತ ಒಂದು ಬ್ರಾಹ್ಮಣರಿಗೆ ಆಮೇಲೆ ಬುದ್ಧಿ ಅಂತ ಹೇಳ್ತಾರೆ. ಆಗ ಈ ಋಷಿಗಳಿಗೆಲ್ಲ ಪಶ್ಚಾತ್ತಾಪ, ಅಯ್ಯೋ ನಾವೆಂಥ ಕೆಲಸ ಮಾಡಿದ್ವಿ, ನಮ್ಮ ವೇದಾಧ್ಯಯನಕ್ಕೆ ಧಿಕ್ಕಾರ, ನಮ್ಮ ವ್ರತ ನಿಯಮಾದಿಗಳಿಗೆ ಧಿಕ್ಕಾರ, ನಮ್ಮ ಯಜ್ಞಯಾಗಾದಿಗಳಿಗೆ ಧಿಕ್ಕಾರ, ಯಾವ ಇವೆಲ್ಲ ಯಾತಕ್ಕೆ? ಭಗವಂತನಲ್ಲಿ ಭಕ್ತಿ ಹುಟ್ಟುವುದಕ್ಕೋಸ್ಕರವಾಗಿ ಇವೆಲ್ಲ ಮಾಡಬೇಕು. ಇವೆಲ್ಲ ಮಾಡಿ ಭಗವಂತನಿಂದ ನಾವು ವಿಮುಖರಾಗಿಬಿಟ್ಟಿವಿ, ನಮಗೆಲ್ಲ ಧಿಕ್ಕಾರ. ಅಲ್ಲ ಇವರಿಗೆ ಸಂಸ್ಕಾರವೇ ಇಲ್ಲ, ಹೆಂಗಸರಿಗೆ ಹೆಚ್ಚಿಗೆ ಸಂಸ್ಕಾರ ಇಲ್ಲ. ಗಂಡಸಿಗೆ 16 ಸಂಸ್ಕಾರವಾಗ್ತದೆ ಗಂಡಸರಿಗೆ, ತಾಯಿ ಗಂಡ ಪ್ರವೇಶ ಮಾಡಿದಾದ್ರಿಂದ 16 ಷೋಡಿಸ ಸಂಸ್ಕಾರಗಳಾಗ್ತಿವಿ. ಸಂಸ್ಕಾರ ಅಂದ್ರೆ ಏನು? ಈಗ ಮನೆ ಹೊಸ ಮನೆ ಕಟ್ಟಿಸ್ತೀವಿ, ಒಳಗ ಪ್ರವೇಶ ಮಾಡುವಾಗ ನಾವು ಹಾಗೆ ಹೋಗ್ಬಿಡ್ತೀವಿ, ಸುಣ್ಣ ಬಣ್ಣ ಮಾಡಿ ಪುಣ್ಯವಾಚನ ಮಾಡಿ ವಾಸ್ತು ಹೋಮ ಮಾಡಿಸಿ ಅದಾದ್ಮೇಲೆ ಬ್ರಾಹ್ಮಣ ಸುವಾಸನೆ ಸಂತರ್ಪಣೆ ಮಾಡಿಸಿ ಆಕಳದ್ರೊಳಗೆ ಹೋಗಿಸಿ ಇಷ್ಟೆಲ್ಲ ಸಂಸ್ಕಾರವಾದ ಮೇಲೆ ಮನೆಯಲ್ಲಿ ಪ್ರವೇಶ ಮಾಡ್ತೇವೆ. ಒಂದು ಜಡವಾದ ಮನೆಗೆ ಒಳಗೆ ಹೋಗೋದಕ್ಕೆ ನಮಗೆ ಇಷ್ಟು ಸಂಸ್ಕಾರ ಇರುವವಾಗ ತತ್ವಜ್ಞಾನ ಪ್ರಸಿದ್ಧಿಯಾಗಬೇಕು. ವೇದಾಧ್ಯಯನ ಮಾಡಿ ತತ್ವಗಳನ್ನು ತಿಳಿದುಕೊಂಡು ತಾ ಪರಮಾತ್ಮನ ಇನ್ನೊಬ್ಬರಿಗೆ ತಿಳಿಸಬೇಕಾದ ಒಂದು ಹೊಣೆಗಾರಿಕೆ ಇರತಕ್ಕಂತಹ ಬ್ರಾಹ್ಮಣ ದೇಹ ಎಷ್ಟು ಪವಿತ್ರವಾಗಿರುತ್ತೆ. ಪವಿತ್ರವಾದಾಗ ಮಾತ್ರ ತತ್ವಜ್ಞಾನ ಒಳಗೆ ಪ್ರವೇಶ ಮಾಡ್ತೀವಿ. ಇಲ್ಲವೇ ತತ್ವಜ್ಞಾನ ಅತತ್ವಜ್ಞಾನವಾಗಿ ಹೋಗ್ತದೆ, ಒಳಗಡೆ ಪಲ್ಯೂಷನ್ ಅಂದ್ರೆ ಒಳಗೆ ಹೋಗೋದೊಳಗೆ ಪಲ್ಯೂಷನ್ ಆಗಿ ಹೋಗ್ತದೆ. ಅದಕ್ಕೋಸ್ಕರವಾಗಿ ಇಷ್ಟು ಸಂಸ್ಕಾರವಾದರೂ ನಮ್ಮ ಕೃಷ್ಣನಲ್ಲಿ ಭಕ್ತಿ ಬರಲಿಲ್ಲ. ಇವರು ಯಾವ ಸಂಸ್ಕಾರ ಇಲ್ಲ, ವಿವಾಹ ಸಂಸ್ಕಾರ ಒಂದೇ ಸ್ತ್ರೀಯಲ್ಲಿ, ಇನ್ಯಾವ ಸಂಸ್ಕಾರ ಇಲ್ಲ. ಅಂತಾದ್ದು ಕೃಷ್ಣನಲ್ಲಿ ಎಂಥ ಭಕ್ತಿ ಮಾಡಿ ತಾವು ಉದ್ಧತರಾಗುವುದು. ಇಂಥ ಹೆಂಡನ್ನ ಹೊಂದಿರ್ತಕ್ಕಂಥ ನಾವೇ ಪುಣ್ಯವಂತರು. ಹೋದ್ರೆ ಆಮೇಲಾದರೂ ಹೋದರೆ ಹೋಗಿಲ್ಲ ಅಂದ್ರೆ ಬೇರೆ ಜಾಸ್ತಿ. ಯಾಕೆ ಸುಖಾಚಾರ ಕಂಸ ಭೀತ ಅಂದ್ರೆ ನೋಡಿ, ಕಂಸ ಭಯದಿಂದ ಹೋಗಲಿಲ್ಲ. ನಾವು ಅಲ್ಲಿ ಹೋದ್ರು ಕಂಸನ್ ಗೊತ್ತಾದ್ರೆ ಏನ್ ಮಾಡ್ತಾನೋ ನೋಡಿ. ಎದುರಿಗೆ ಗಂಡಂದ್ರೆ ತಡೆದಿದ್ದಾರೆ, ಲಕ್ಕೆಯಿಂದ ಹೋದ ಹೆಂಗಸರಲ್ಲಿ ಎಲ್ಲೋ ದೂರದಲ್ಲಿದ್ದಾನೆ ಕಂಸ, ಗೊತ್ತಾದ್ರೆ ಗತಿಯನು ಅಂತ ಅಂದ್ರೆ ಕೇವಲ ನಮ್ಮ ವೇದಾಧ್ಯಯನಾದಿಗಳಿಂದ, ದೇಹಗಂಡನಾದಿಗಳಿಂದ, ವ್ರತನಿಯಮಾದಿಗಳಿಂದ ನಮ್ಮ ತತ್ವಜ್ಞಾನವಾಗಲ್ಲ. ಪುಣ್ಯವತ್ತಿಯಾಗೆ ದೇಹ ದಂಡನೆ ಮಾಡಿಟ್ಟರೆ ಕೂಲಿ ಕೊಟ್ಬಿಡ್ತಾನೆ ದೇವರಷ್ಟೇ ಹೊರತು, ಮನವನಿದ್ದರೆ ತನ್ನ ನೀವನು ಧನುವದಂಡಿಸಿ ದಿನದಿಂದ ಸಾಧನವ ಮಾಡಿತ್ತಗಳು ಸರ್ಗಾದಿ ಭೋಗಗಳ. ಅದಕ್ಕೋಸ್ಕರ ಇನ್ನು ಓ ಋಷಿಪತ್ನಿಯರು ಕೊಟ್ಟ ಅನ್ನ ಸುಭುಜತಾ ಬುಂದಿಸ ಸ್ವರಮನ ಕುಬುಜೆ ಗಂಧಕ್ಕೆ ಒಲಿದ. ಏನು ಕುಬುಜೆ ಗಂಧ ತಗೋತಾ ಇತ್ತು, ತಗೊಂಡು ಹೋಗ್ತಾ ಕಂಸನಿಗೆ ಇವಳು ಗಂಧ ಅಂತ ರಚಿಪೀಟು ತಗೊಂಡು ಹೋಗ್ತಾ ಇತ್ತು. ರಾಮಕೃಷ್ಣನು ಬಂದರು, ಊರು ನೋಡ್ಕೊಂಡು ಬರಬೇಕು ಅಂತ ಗೊತ್ತಾಗ ಎದುರು ಬಂದು ಇವನು ನೋಡಿದ್ದಾಳೆ. ಭಕ್ತಿಯಿಂದ ಆ ಪಾದಗಳು ಪರ್ಯಂತ ಗಂಧವನ್ನು ಹಚ್ಚಿ ಸೇವಾ ಮಾಡಿದ್ದಾಳೆ. ಸೇವಾ ಮಾಡಿದ್ದರೆ ಅವಳ ದೇಹ ಮೂರು ಕಡೆ ಸೊಟ್ಟ, ಅತ್ಯಂತ ನೋಡ್ಲಿಕ್ಕೆ ಸುಂದರಿಯಾಗಿದ್ದು ಒಂದು ಹೆಜ್ಜೆ ಎತ್ತಿಟ್ಟು ಮೂರು ಕಡೆ ದೇಹ ಸೊಟ್ಟ ಆಗ್ತಾ ಇತ್ತು. ನೋಡಿದ ಪಾಪ ತಕ್ಷಣ ಫಲ, ಪರಮಾತ್ಮನಿಗೆ ಕೊಟ್ಟಿದ್ದು ತಕ್ಷಣ ಫಲ. ನೋಡಿದೆ ಅವಳ ಕಾಲಿನ ತನ್ನ ಕಾಲನ್ನಿಟ್ಟು ಅವಳ ಗಲ್ಲಕ್ಕೆ ತನ್ನ ಕೈಯನ್ನು ಕೊಟ್ಟು ನಾನು ಮೇಲಿಕ್ಕೆತ್ತಿದ ಎತ್ತಿರ್ಲಿಕ್ಕೇನೆ ಚಟ ಅಂದ್ಬಿಟ್ಟು ಒಳ್ಳೆ ಸುಂದರಿಯಾಗಿ ನಿಂತಿದ್ದ. ಮೊದಲೇ ಸುಂದರಿ, ಈಗ ಆ ವಕ್ರತು ಹೋಗಿತ್ತು, ತ್ರಿವಕ್ರ ಅಂತ ತಿಳ್ಕೊಂಡು ಹೇಳಿದ. ಆಮೇಲೆ ಆಗ ಮುಂದೆ ಹೋಗ್ತಾ ಇರುವಾಗ ಚೆಂದ ಹಿಡಿದು ನಿಲ್ಲಿಸಿದೆ. ಏನು ಕೇಳಿದ ಕೃಷ್ಣ, ಏನಿಲ್ಲ, ನೀ ನಮ್ಮನೆಗೆ ಬಂದು ನಿನ್ನ ಅಂಗಸರ್ಗವನ್ನು ಮುಟ್ಟು ಹೋಗ್ಬೇಕು ಅಂದ ನಕ್ಕ ಕೃಷ್ಣ. ಆಗಲಿ ಭಕ್ತಿಯಿಂದ ನೋಡಿ ಒಪ್ಪತ್ತು ಅದಕ್ಕೆ ವಾದರಾದಂತ ಅವರೆಲ್ಲ ಒಂದೊಂದು ಕೊಟ್ಟರು ಮೋಕ್ಷ ಕೊಟ್ಟು ನಾವು ದಿನ 16 ಕೊಡ್ತಿದ್ವಿ ದೇವರು. ಹೂ ಕೊಟ್ಟ ಸುಧಾಮನಿಗೆ ಅವನಿಗೆ ಸಾರೂಪ ಮೋಕ್ಷ ಕೊಟ್ಟ, ಅಲಂಕಾರ ಮಾಡಿದ ರಂಗಕಾರನಿಗೆ ಸಾರೂಪ ಮೋಕ್ಷವನ್ನು ಕೊಟ್ಟ, ಕುಬ್ಜೆ ಗಂಧವನ್ನು ಕೊಟ್ಟು ಅವಳಿಗೆ ಅಂಗಸಂಗವನ್ನು ಕೊಟ್ಟ, ಅವನು ಸದ್ಗೀತಿಯನ್ನು ಕೊಟ್ಟು ನಾವು ದಿವಸ ಷೋಡಶೋಪಚಾರ ಪೂಜಾ 16 ದೇವರು ಸಮರ್ಪಣೆ ಮಾಡ್ತಿದ್ವಿ. ದೇವರು ಜ್ಞಾಪನೂ ತಂದು ಕೊಡ್ತಾ ಇದ್ದ ದೇವರು. ಯಾಕೆ ಅಂದ್ರೆ ಪುರಂದರದಾಸ ಹೇಳಿದ ಹಾಗೆ ಕಂಚುಗಾರನ ಬಿಡಾರದೊಂದರಿ ಕಂಚು ಹಿತ್ತಾಳೆಯ ಪ್ರತಿಮೆಯ ನೆರಹಿ ಮಿಂಚಬೇಕೆಂದು ಬಹು ಜ್ಯೋತಿಗಳನ್ನು ಹಚ್ಚಿ ವಂಚನೆಯಿಂದಲೇ ಮಾಡುವ ಕಾ ಶಾರದಾದೇವಿ ವೀರಾ ಲಂಕನ ಹತ್ರಿಗೆ ಹೇಳಿದ್ದಾರೆ ಸ್ವಪ್ನದಲ್ಲಿ ಬಂದು. ರಾಘವೇಂದ್ರ ವಿಜಯದಾಸ್ ಹೇಳಿದ್ದಾರೆ ರಾತ್ರಿ ಬಂದಿದ್ದಾರೆ ನಮ್ಗೆ ಆಸ್ತ್ರ ಬೇಕಿಲ್ಲ ಅಂದ್ಬಿಟ್ಟು ಲಂಕನ ಹತ್ರಿ. ನಾನು ಇನ್ನು ಬಾಲ ಭಾರ್ಯ ಬಾಲಕೋ ನೋಪರೀತ ಅಂತ ತಿಳ್ಕೊಂಡು ಹೇಳಿಬಿಟ್ಟು ನನಗೆ ಬೇಕಿಲ್ಲ, ಇನ್ನು ಸಂಸಾರದಲ್ಲಿ ತೃಪ್ತಿ ಆಗಿಲ್ಲ, ವೈರಾಗ್ಯ ಬಂದಿಲ್ಲ, ಬೇಕಿಲ್ಲ ಅಂದ್ಬಿಟ್ಟು ರಾತ್ರಿ ಬಂದು ಶಾರದಾದೇವಿ ಸ್ವಪ್ನದಲ್ಲಿ ವೆಂಕಣ್ಣ ನೀನು ಆಸ್ತಿ ತಗೊಂಡಿದ್ದಪ್ಪ ಮಠಗಳೆಲ್ಲ ಹಾಗಾಗುತ್ತೆ ಅಂದ್ರೆ ಜ್ಞಾನದ ಬೆಳಕಿಲ್ಲ ಮಠಗಳಲ್ಲಿ, ಈ ದೀಪ ಹಚ್ಚಿ ಆ ದೀಪದ ಬೆಳಗಿಂದನೇ ಜನಕ್ಕೆ ಟೋಪಿ ಹಾಕ್ತಾ ಇದ್ದಾರೆ. ಜ್ಞಾನ ಜ್ಯೋತಿ ಅಂತಕ್ಕಂಥದ್ದಿಲ್ಲ, ಆದ್ರೆ ಇನ್ನು ಈಗಿನ ಸುದ್ದಿ ಇರಲಿ, ಆದ್ರೆ ಜ್ಞಾನ ಅಂತಕ್ಕಂತಹ ಜ್ಯೋತಿ ಇಲ್ಲೇ ಇಲ್ಲ, ಬರೀ ಈ ದೀಪಗಳಿಂದ ಬೆಳಕು ಹಚ್ಚಿಬಿಟ್ಟು ಆಗ್ತಾ ಇದ್ದಾರೆ. ಆದ್ದರಿಂದ ನೀನು ಜ್ಞಾನ ಪ್ರಚಾರ ಮಾಡಬೇಕಪ್ಪ, ನೀನು ನಿಂತುಕೊಂಡು ಇನ್ನ ಜ್ಞಾನ ನಡೀತಾರೆ. ಬರೀ ಏನು ಬರೇ ಜಗತ್ ಸತ್ಯತ್ವ ಜಗನ್ ಮಿಥ್ಯಾತ್ವ ಇದರೊಳಗೇನೆ ಬರೀ ಅವಸಾರವಾಗ್ತಾರೆ, ಪರಮಾತ್ಮನ ಮಹಿಮೆಯನ್ನು ಜಗತ್ತಿತ್ತು ಇದೇ ಮಾತೇ ಹೇಳಿದ್ದಾರೆ ಶಾರದಾದರು ವೀಣಾ ವೆಂಕಟ ಮಂತ್ರಕ್ಕೆ. ಅದಕ್ಕೋಸ್ಕರವಾಗಿ ನಿಜವಾದ ತತ್ವಜ್ಞಾನ ಪ್ರಕಟವಾಗಬೇಕಾಗಲಿ ನೀತವು ಹೌದು ನನಗೆ ಯೋಗ್ಯತೆಯಾದ ನಾನೇ ನಿನ್ನಲ್ಲಿಟ್ಟು ನಾನು ನೋಡುತ್ತೇನೆ ಅಂತ ಹೇಳಿದ್ದಾರೆ ಶಾರದಾದಿ. ಆಗ ಆಶ್ರಮ ತಗೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ಈ ರೀತಿ ಇರ್ತಕ್ಕಂತಹದೇನದೆ ಕುಗುಲೆ ಗಂಧಕ್ಕೆ ಹೋಗಿದ. ನಾವು 16 ಕೊಟ್ಟರು ದೇವರು ಸ್ಮರಣೆಯೇ ನಮ್ಗೆ ಬರ್ತಾ ಇಲ್ಲ ಮೊದಲು. ಇನ್ನ ನಾವು ಇನ್ನು ವಿರುದ್ಧವಾದ ಜ್ಞಾನವಾಗ್ತಾರೆ, ಸ್ವತಂತ್ರ ಎನ್ನುವ ಜ್ಞಾನ ಬರ್ತಾರೆ ಹೊರತು ಯಾಕೆ ಆ ರೀತಿ ಆಗ್ತಾರೆ. ಸ್ವರೂಪ ಮುನಿಗಳ ವಿವಿದ ಸೇವಿತ ಬಿಡುವರೆ ನಾವಿದ್ದ ಕರ್ಮ ಫಲ. ಆಮೇಲೆ ಮತ್ತೆ ಹೋಗಿದ್ದಾನೆ, ಹೋಗಿ ಅವಳ ಮನೆಗೆ ಹೋಗಿ ತಾನು ಅಂಗಸಂಗವನ್ನು ಕೊಟ್ಟು ಮತ್ತೆ ಭೀಮಸೇನ್ ದೇವರಿಗೆ ಸಾಧ್ಯ ಆಗ್ತಕ್ಕಂತಹ ಮಗ ವಿಶೋಕ ಅಂತಕ್ಕಂತಹ ಮಗನನ್ನು ಕೊಟ್ಟಿದ್ದ. ಇಷ್ಟೆಲ್ಲ ತಗೊಂಡ ಪರಮಾತ್ಮ ನಾವು ಕೊಟ್ಟಿದ್ದು ತಗೊಂಬಲ್ಲೇ ತಗೊಂಡೇ ತಗೊತಾನೆ. ಯಾರು ತಗೊತಾ ಇಲ್ಲ ಅಂತಂದ್ರೆ ನಾನು ಮಾಡಿದ್ದೇನೆ ಎಂಬ ಅಭಿಮಾನದಿಂದ ಮಾಡ್ತೀವಿ. ಅದಕ್ಕೆ ನಿಷ್ಕಾಮ ಕರ್ಮಕ್ಕೂ ಮೋಕ್ಷ ಇಲ್ಲ ಅಂದ್ಬಿಟ್ಟು ಆಚಾರ. ಪ್ರವೃತ್ತ ಕರ್ಮಕ್ಕೆ ಮೋಕ್ಷ ಇಲ್ಲ ಅಂದ್ರೆ ಒಪ್ಪಬೇಡ. ಪ್ರವೃತ್ತದ ಫಲಾಪೇಕ್ಷಿಂದಕ್ಕೆ ಮೋಕ್ಷ ಇಲ್ಲ ಒಪ್ಪಬೇಡ. ಆದ್ರೆ ನಿಷ್ಕಾಮ ಕರ್ಮಕ್ಕೆ ಯಾಕೆ ಮೋಕ್ಷ ಇಲ್ಲ? ನೈಷ್ಕರ್ಮವತಿ ಅತ್ಯುತ ಭಾವವಂಚಿತ ನ ಶೋಭತೆ ಜ್ಞಾನಮಲಂ ನಿರಂಜನಂ ಅಂತ ಹೇಳಿದ್ದಾರೆ. ನಿಷ್ಕಾಮಂ ಜ್ಞಾನ ಪೂರ್ವಂತ ನಿವೃತ್ತ ಮಿತಿ ಜೊಚ್ಚತೆ ನಿವೃತ್ತಂ ಸೇವ ಮಾನಸ್ತು ಬ್ರಹ್ಮಾಧ್ಯೇತಿ ಸನಾತನಂ. ಆಚಾರ ವಾಕ್ಯ ಹಾಗಾದ್ರೆ ನಿಷ್ಠಾಮ ಕರ್ಮಕ್ಕೂ ಮೋಕ್ಷ ಇಲ್ಲ ಅಂದ್ರೆ ಯಾಕೆ? ಮತ್ತೆ ನಾವು ಫಲಾಪೇಕ್ಷೆ ಬಿಟ್ಬಿಟ್ಟಿದ್ದೇವೆ, ಕೇವಲ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಅಂತಾನೆ ಮಾಡಿದ್ದೇವೆ, ಫಲಾಪೇಕ್ಷೆ ಬಿಟ್ಟಿವೆ, ಅದಕ್ಕೂ ಮೋಕ್ಷ ಆಗಲ್ಲ ಅಂದ್ರೆ ನಾನು ಮಾಡಿದ್ದೇನೆ ಎಂಬ ಅನುಮಾನದಿಂದ ಅಮ್ಮಿ ನನ್ನ ಋಣ ದೇವರಲ್ಲೇ ಇರಲಿ, ನನ್ನ ಋಣ ನಾನು ಮಾಡಿದ್ದೆ, ಅಹಂಕರಿಷ್ಯೆ ತಿಳ್ಕೊಂಡು ಹೇಳಿ ವಿಷ್ಣು ಈಗ ನಾವು ಮಾಡ್ತಾ ಇದ್ದ ಅದೇ ಈಗ ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥ ಅಂತ ಪದವನ್ನ ತಿಳಿಸಿ ಅಹಂಕರಿಷ್ಯೆ ಅಂತ ತಿಳ್ಕೊಂಡು ಎಲ್ಲ ಆದ್ಮೇಲೆ ನಾನು ಮಾಡಿದ್ದೇನೆ ಕೃಷ್ಣಾರ್ಪಣ ಅಂದಾಗ ಇವರು ಮೋಕ್ಷ ಹೇಗಾಗಬೇಕು ಅಂದಾಗ ಯಾರದೋ ಮಾಡಿದ್ದೆ ನಾನು ಮಾಡಿದೆ ಅಂತ ಹೇಳಿ ಕೃತಿ ಚೌರ್ಯ, ಕೃತಿ ಚೌರ್ಯ ಅಂತಕ್ಕಂಥದ್ದೇನದೆ ಆ ರೀತಿ ಮಾಡ್ತಾ ಇದ್ದಾಗ ನಿಷ್ಠಾಮ ಕರ್ಮಕ್ಕೂ ಮೋಕ್ಷವಾಗಲ್ಲ. ಮತ್ತೆ ಮೋಕ್ಷ ಯಾವುದು? ನಿವೃತ್ತ ಕರ್ಮದಿಂದಲೇ ಮೋಕ್ಷ ಅಂದ್ಬಿಟ್ಟು ಅರ್ಥ. ನಿವೃತ್ತ ಕರ್ಮ ಅಂದ್ರೆ ಮವಸುಭಾತ್ ದೇವ್ ನನ್ನಿಂದ ಏನೇನು ಮಾಡುತ್ತಾ ಪುಣ್ಯವೋ ಪಾಪವೋ ತಲೆ ಚಲಿಸಬೇಕಾಗಿಲ್ಲ, ಏನೇನು ಮಾಡುತ್ತಾ ಅದನ್ನು ಅದೆಲ್ಲೂ ನನಗೆ ಒಳ್ಳೆಯದಕ್ಕೋಸ್ಕರವಾಗಿ ಹಿಂದಿನ ಜನ್ಮದಲ್ಲಿ ಮಾಡಬೇಕು ಅಂತೇಳಿ ಮಾಡ್ಲಿಕ್ಕೆ ಆಗ್ಬೇಕು ಕಳೆಯೋದಕ್ಕೆ ಸ್ವಾಮಿ ಮಾಡ್ತಾ ಇದ್ದಾರೆ. ಸ್ವಾಮಿ ಇದೆಲ್ಲೋ ನಿನ್ನ ಪುಣ್ಯ, ನೀನು ಪ್ರೀತನ ಫಲ ನಾನು ಮಾಡಿಲ್ಲ ಅದರಿಂದ ಫಲವಿ. ಇಷ್ಟು ಅನುಸಂಧಾನ ಪುಣ್ಯ ಕರ್ಮದಲ್ಲೇ ಬರಲಿ ಪಾಪ ಕರ್ಮದಲ್ಲೇ ಬರಲಿ, ಅದು ನಿವೃತ್ತ ಕರ್ಮ ಅನಿಸ್ಕೊಂಡಿದೆ. ನಿವೃತ್ತ ಕರ್ಮ ಅನಿಸ್ಕೊಂಡ್ಬಿಟ್ಟು ಆ ಕರ್ಮದಿಂದ ನಮ್ಗೇನಾಗ್ತೇವೆ, ಒಂದು ಕರ್ಮದಲ್ಲಿ ಅನುಸಂಧಾನ ಬಂದ್ರೆ ನೂರಾರು ಜನ್ಮ ಯಜ್ಞಕ್ಕೋಗುವ ಸಂಚಿತ ಕರ್ಮ ನಾಶವ ಅಂದಾಗ ನೋಡಿ ನಮಗೆ ಇನ್ಪುಟ್ ಹತ್ತು ಜನ್ಮ ಅಂತ ಹೇಳಿದೆ. ಒಬ್ಬ ಎಂಥವನೇ ಆಗಲು ಏಕಾಂತದಲ್ಲಿ ಒಬ್ಬನ ಇಟ್ಟರು ಕೊಡೋದು ಹತ್ತು ನೀಚ ಜನ್ಮ ತೊಟ್ಟು ಕರ್ಮ ಮಾಡ್ತೀವಿ ಅಂತ ಹೇಳಿದೆ. ಒಂದು ದಿನಕ್ಕೆ ಹತ್ತು ಜನ್ಮ ಇನ್ಪುಟ್ ನಾವು ಸಂಪಾದನೆ, ಆದರೆ ಔಟ್ಲೈಟ್ ಎಷ್ಟಾಗ್ತದೆ? ಒಂದು ಕರ್ಮದಲ್ಲೇ ಈ ರೀತಿ ನಿವೃತ್ತ ಕರ್ಮ ಅನುಸಂಧಾನ ಬಂತು ಅಂದ್ರೆ ನೂರಾರು ಜನ್ಮ ಎತ್ತೋಷ್ಟು ಕರ್ಮ ಹೋಗಿರುತ್ತೆ ಅಂತ ಔಟ್ಲೆಟ್ ಜಾಸ್ತಿ ಆಗ್ತದೆ. ಆಗ ಡಿಸ್ಚಾರ್ಜ್ ಜಾಸ್ತಿ ಆದ ಹೋಗಲ್ಲ, ಸ್ವಲ್ಪಕ್ಕೆ ಜ್ಞಾನ ಖಾಲಿ ಆಗುತ್ತೆ, ಹಾಗೆ ನಮ್ಮ ಕರ್ಮ ಕ್ಷಯವಾಗುತ್ತೆ. ಅದೇ ನಮ್ಮ ಸಾಧನೆ ಇರ್ತಕ್ಕಂಥ ಅದಕ್ಕೋಸ್ಕರವಾಗಿ ಈ ರೀತಿ ಬಿಡುವನೇನಾಗಿತ್ತ ಕರ್ಮ ಫಲ ಈ ರೀತಿಯ ಕರ್ಮವನ್ನು ಪರಮಾತ್ಮ ತಗೊಂಡೇ ಇದ್ದಾನೆ, ತಗೊಂಡೇ ತಗೊತಾನೆ. ಗಣನೆ ಇಲ್ಲದ ಪರಮ ಸುಖ ಸದ್ಗುಣ ಗಣಂಗಳ ದೇಶ ದೇಶಕ್ಕೆ ಎಣೆ ಎನಿಸದು ರಮಾಬ್ಜ ಭವ ಶಕ್ರಾದಿಗಳ ಸುಖವು ಉಣು ತುಣುತ ಮೈ ಮರೆತು ಕೃಷ್ಣಾರ್ಪಣವೆನಲು ಕೈಗೊಂಬನು ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈಯೊದ್ದು ಬಂದದಲ್ಲಿ. ಎಂತ ಉದಾಹರಣೆ ಕೊಡ್ತಾರೆ? ಅರ್ಭಕ ಜನನಿ ಭೋಜನ ಸಮಯದಲ್ಲಿ ಕೈಯೊದ್ದು ಬಂದದಲ್ಲಿ. ಹಿಂದೆ ಮನೆಗಳು ಹೇಗಿತ್ತು ಅಂದ್ರೆ ಮನೆಗಳಾಗೆ ಮೈಲಿಗೆ ಅಡಿಗೆ ಮನೆ ಬೇರೆ, ಮಡಿ ಅಡಿಗೆ ಮನೆ ಬೇರೆ. ಕಾರಣ ಏನು? ಮೈಲಿಗೆ ಅಡಿಗೆ ಮನೆ ಅಂದ್ರೆ ಇವರೆಲ್ಲ ಈ ಮಡಿ ಅಡಿಗೆ ಮನೆ ಇವರೆಲ್ಲ ಬೆಳಗ್ಗೆ ಪಾಠ ಪ್ರವಚನಾದಿಗಳಾಗಿಬಿಟ್ಟು ಆಮೇಲೆ ಸ್ನಾನ ಮಾಡಿ ಮತ್ತೆ ದೇವರ ಪೂಜೆ ಇವರೆಲ್ಲ ಆಧ್ಯಾತ್ಮಿಕ ಮುಗಿ ಹೋಗಿ ಎರಡು ಗಂಟೆ ಮೂರು ಗಂಟೆ ಅಷ್ಟೇ ತನಕ ಹುಡುಗರು ಏನ್ ಮಾಡಿದ್ರು ಪಾಪ. ಅದಕ್ಕೋಸ್ಕರವಾಗಿ ಬೆಳಗ್ಗೆ ಹುಡುಗರಿಗೆ ಅಡಿಗೆ ಮಾಡಿ ಹಾಕಿಬಿಟ್ಟಿತ್ತು ಮೈಲಿಗೆ ಅಡಿಗೆ ಮನೆಯಲ್ಲಿ. ಮತ್ತೆ ಯಾಕೆ ಬಾಯ ಇರಿಸಬಾರ್ದು ನಮ್ಮನ್ನು ಗೋಳಾಡಿಸಬಾರ್ದು ಅಂತ. ಇಷ್ಟೆಲ್ಲ ಆದಮೇಲೆ ಮತ್ತೆ ಊಟ ಯಾವಾಗಲೂ ಕೂಡ ಮೊದಲು ದೊಡ್ಡವರಿಗೆ ಭೋಜನ ಮೊದಲು ಇರ್ತಕ್ಕಂಥದ್ದು. ಅದಾದ ಮೇಲೆ ಪತಿ ಭೋಜನವಾದ ಮೇಲೆ ಪತಿಯ ಎದೆಯಲ್ಲಿ ಪತ್ನಿ ಭೋಜನ ಮಾಡಬೇಕು ಅಂತಕ್ಕಂಥ ಒಂದು ನಿಯಮ. ಯಾಕೆ ಏನು ಎದುರು ತಿಳಿಸ್ಬೇಕು ಅಂತೇನು ಗಂಡಸರಿಗೆ ಅಪೇಕ್ಷೆ ಏನು ಅಲ್ಲ ಅಂದ್ರೆ ಮತ್ತೆ ಯಾಕೆ ಅಂತಂದ್ರೆ ಅದು ವೈಶ್ವಾನರ ಹೋಮ. ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಅಂತಕ್ಕಂಥ ಅದನ್ನ ವೈಶ್ವಾನನಾಮಕರಾದ ಪರಮಾತ್ಮನಿಗೆ ಕೊಟ್ಟು ಪತ್ನಿ ಭಾಗ ಅಂತ ಒಂದು ತುತ್ತು ಪಕ್ಕದಲ್ಲಿ ಬಿಟ್ಟಿರಬೇಕು. ಅದು ಯಾಕೆ? ಅದು ಯಜ್ಞ ಶಿಷ್ಟಾಮೃತ ಭೋಜ ಅಂತ. ಯಜ್ಞ ಶಿಷ್ಟಾಮೃತ ಭೋಜ ಯಾಂತಿ ಬ್ರಹ್ಮ ಸನಾತನ ಅಂತ ಹೇಳಿದ್ದಾನೆ ಕೃಷ್ಣ. ಈಗ ನಾವು ಶ್ರಾದ್ದ ಮಾಡ್ತೀವಿ, ಶ್ರಾದ್ದ ಮಾಡಿದ್ಮೇಲೆ ಆಮೇಲೆ ನಾವೇನು ಮಾಡ್ತೀವಿ? ಪಿತೃಶೇಷ ಅಂತ ಅನ್ನ ಹಾಕಿರ್ತೀವಿ. ಯಾವುದದು? ಆ ಪಿಂಡ ಪ್ರಧಾನಾದಿಗಳು ಮಾಡಿ ಅದು ಉಳಿದಿರ್ತಕ್ಕಂಥದ್ದು ಪಿತೃ ಶೇಷ ಅಲ್ಲ, ಅದು ಯಜ್ಞ ಶಿಷ್ಟ ಅಮೃತ ಅಂದ್ರು. ಪಿತೃಯಜ್ಞವನ್ನು ಮಾಡಿ ಉಳಿದ ಅಮೃತ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೊಡೋನು ಇವನು ವೈಶ್ವಾನರ ಹೋಮವನ್ನು ಮಾಡಿ ಪ್ರಾಣಾಯ ಸ್ವಾಹ ನಿನ್ನೆ ಹೇಳಿದ ಮನೆ ಆ ರೀತಿ ಮಾಡಿ ಆ ಉಳಿದ ಯಜ್ಞದ ಅಮೃತ ಬೇಕಲ್ಲ ಮತ್ತೆ ಅವ್ರು ಹ್ಯಾಕ್ ಸಿಕ್ತ ಅವ್ರು ಮಾಡೋ ಹಾಗಿಲ್ಲ, ಅವ್ರು ಈ ರೀತಿ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರವಾಗಿ ಆ ಎಲೆಯಲ್ಲಿ ಉಂಟಾಗ ಆ ಯಜ್ಞ ಸಿಕ್ತ ಅಮೃತ ಭೋಜನ ಮಾಡಿದ ಪುಣ್ಯ ಅವ್ರಿಗೂ ಬರಬೇಕು. ಆಯ್ತು, ಅವ್ರಿಗೇನೋ ಬಂತು, ಹುಡುಗರಿಗೆ ಗತಿ ಏನು? ಅವ್ರಿಗಿಲ್ಲದ ಆಗ್ತಲ್ಲ ಅಂತಂದ್ರೆ ಅದಕ್ಕೋಸ್ಕರ ಜನನಿ ಭೋಜನ ಸಮಯದಲ್ಲಿ ಕೈಯೊಟ್ಟು ಬಂದದಿಂದ ಆ ಮಗ ತಾಯಿ ಊಟ ಕೂತ್ಕೊಂಡು ಕೂಡಲೇ ಕೂಸು ಬಂದು ಅಮ್ಮ ನನ್ನ ತುತ್ತು ಹಾಕು ಅಂದ್ರೆ ಅವೆಲ್ಲ ಆಗ ಅವು ಹಿಂದೆ ಆ ಪ್ರೀತಿ ವಾತ್ಸಲ್ಯ ಅವೆಲ್ಲ ಈಗೆಲ್ಲ ಹೈಜಿಯಾಗಿ ಚಿಚಿ ಚಿಚಿ ಅವರಂದ್ರೆ ತಿನ್ನಬಾರ್ದು ಇವರಂದ್ರೆ ತಿನ್ನಬಾರ್ದು. ಈ ಹೊರಗಡೆಗೆ ಹೋಗಿ ಬೇಕಾದ ತಿಂದ್ರು ತಿಂತಿಲ್ಲ, ಮನೆ ಒಳಗೆ ಯಜ್ಞ ಶಿಷ್ಟಾಮೃತವನ್ನು ತಿನ್ನಬಾರ್ದು ಅಂತಕ್ಕಂಥ ಒಂದು ಭಾವನೆ ಬಂದೋಗ್ಬಿಟ್ಟದೆ. ಹಾಗೇನೋ ಅದು ಮಕ್ಕಳು ಬಂದು ಹಸಿವಾಗ್ತಿರ್ತಿಲ್ಲ, ಯಾಕೆ ಬೆಳಗ್ಗೆ ಊಟ ಮಾಡಿರ್ತಿದ್ರು. ಆದ್ರೂ ತಾಯಿ ಕೈಯಲ್ಲಿ ಪ್ರೀತಿಯಿಂದ ಒಂದು ತುತ್ತು ಹಾಕಿಸ್ಕೊಂಡ್ರೆ ಎಷ್ಟೋ ಅದು ಅದಕ್ಕೆ ಆಧಾರವಿಲ್ಲದ ಅಮೃತ ಅನ್ನ ಉಂಡರೆ ಅಂತ ಹೇಳಿದೆ. ಆದರಿಂದ ಹಾಕ್ತಕ್ಕಂತಹದ್ದು ಭದ್ರಂ ಪುಷ್ಪಂ ಫಲಂ ತೋಯಂ ಹೇಳ್ತಾನೆ ಕೃಷ್ಣ. ಆದ್ರೆ ಇಲ್ಲದೆ ಇರ್ತಕ್ಕಂತಹದ್ದು ಏನು ಹಾಕಿದ್ರೆ ಏನು ಉಪಯೋಗ, ತಿಂದು ಹೋಗು ಗದಿ ತಿಂದು ಹೋಗುಂತ ಬಾಲಾತ್ಕಾರದಿಂದ ಹಾಕಿದ್ರೆ ಎಷ್ಟು ಪ್ರೀತಿ. ಹಾಗೆ ಪರಮಾತ್ಮನಿಗೆ ಆ ಹುಡುಗರು ತಾವು ಪಾಪ ಅಂದು ಕೇಳ್ತಿದ್ರು. ಕೇಳಿದಾಗ ತಾಯಿ ಹಾಕ್ತಿದ್ರು ತಾಯಿ. ಆದ್ರೆ ಕೂಸಿ ಹಸಿವಾದ ನಿಂತಲ್ಲ, ತಾಯಿಯ ಕೈಯಲ್ಲಿ ಉಂಡ್ರೆ ಅದಕ್ಕೇನೋ ಪ್ರೀತಿ ಅಷ್ಟೇನೆ, ಅದಕ್ಕೆ ಮೈ ಹಂಚಿತ್ತು ಮಕ್ಕಳಿಗೆ. ಹಾಗ ಭಗವಂತ ಗಣನೆ ಆದ್ಗೆ ಸುಖ ಕೇಂದ್ರಿ ಕಡಿಮೆ. ಅದಕ್ಕೆ ಉದಾಹರಣೆ ಕೊಡ್ತ, ಗಣನೆ ಇಲ್ಲದ ಸುಖ ಸದ್ಗುಣಗಣಗಳ ಲೇಸೆ ಲೇಸಕ್ಕೆ ಎಣೆ ಎನಿಸೋದ ರಮಾಭ್ಯಭವ ಶಂಕರಾದಿಗಳ ಸುಖವು. ಪರಮಾತ್ಮನ ಸುಖ ಎತ್ತದೆ, ಆತನ ಸುಖ ಎಲ್ಲವನ್ನೂ ಒಂದು ತಕ್ಕಡಿಯಲ್ಲಿ ಹಾಕ್ಬಿಟ್ಟು, ರಮಾ ಬ್ರಹ್ಮಾದಿ ಸಕಲ ದೇವತೆಗಳು ಸುಖವನ್ನು ಒಂದು ತಕ್ಕಡಿಯಲ್ಲಿ ಹಾಕಿದರೆ ಏನ್ ಲೆಕ್ಕನೇ ಇಲ್ಲ. ಒಂದು ಕೋಟಿ ಅಂಶ ಅದನ್ನ ಮ್ಯಾಲಿಕ್ಕೆ ಅಷ್ಟು ಆನಂದ ಪರಿಪೂರ್ಣ ಸುಖ ಪರಿಪೂರ್ಣರಾಗಿದ್ರು ಕೂಡ ತನ್ನ ಭಕ್ತರಾಗಿರ್ತಕ್ಕಂಥವ್ರು ಪ್ರೀತಿಯಿಂದ ಕೊಟ್ಟರೆ ಆಗ ಅದನ್ನ ಉಣುತುಣುತ ಏನಪ್ಪ ಹೊರಗಲ್ಲ ಬಾಯಿಯನ್ನು ತುತ್ತಿಟ್ಟು ಅಂದಾಗ ಆಗ ಕೃಷ್ಣ ನೀನು ಪ್ರೀತನಾಗು ಅಂದ್ರೆ ಆ ತಾಯಿ ಭೋಜನ ಸಮಯದಲ್ಲಿ ಕೂಸಿಟ್ಟು ಪ್ರೀತಿ ಆಗ್ತದೆ ನೋಡಿ. ನಮ್ಮ ಬಾಯಿಯನ್ನು ತುತ್ತು ಇಟ್ಟುಕೊಂಡಾಗ ಕೃಷ್ಣ ನೀನು ಪ್ರೀತನಾಗುವುದು ಪರಮಾತ್ಮ ತಗೋತಾನೆ ಎಂದಾಗ ಅದಕ್ಕೆ ನಾವು ಸಾಮಾನ್ಯವಾಗಿ ಭೋಜನ ಕಾಲೇ ಸೀತಾಕಾಂತ ಸ್ಮರಣೆ ಅಂತ ನೀ ಗೋವಿಂದ ಸ್ಮರಣೆ ಅಂತ ಎಲ್ಲ ಎಲ್ಲ ಬಂದ್ ಮಾಡ್ತಾ ಇದ್ದಾರೆ. ಈಗ ಅಂದ್ರೆ ಗೋವಿಂದ ಬೇರೆ ಇಲ್ಲ, ಸೀತಾಕಾಂತ ಬೇರೆ ಇಲ್ಲ, ಸೀತಾಕಾಂತನೇ ಯಾಕೆ ಹೇಳಬೇಕಾಗಿತ್ತು. ಶಬರಿ ಎಂದಿಲು ಉಂಡಿದ್ದಾನೆ ಶಬರಿ ಎಂದು, ಆ ಶಬರಿ ಕೊಟ್ಟ ಎಂದಿಲು ತಿಂದಿದ್ದಿ ಸ್ವಾಮಿ ನಮ್ದು ಎಂದಿಲು ಅಂತ ತಿಳ್ಕೋಬೇಡ, ಬಾಯಲ್ಲಿ ಇಟ್ಕೊಂಡಿದ್ದಿನ ನಿಮ್ಗೆ ಸಮರ್ಪಣೆ ಮಾಡ್ತಿದ್ದೆ ಕೃಷ್ಣ ಪ್ರೀತನಾಗು ಅಂದ್ರೆ ಅದಕ್ಕೆ ಸೀತಾಕಾಂತ ಸ್ಮರಣೆ ಅಂತೇನೆ ಮೊದಲಿಂದ ಇದ್ದಿದ್ದು. ಈಗ ಅದು ಹೋಗ್ಬಿಡ್ತು, ಈಗ ಎಲ್ಲ ಬದಲು ಮಾಡ್ತಾ ಇದ್ದಾರೆ. ಇರ್ಲಿ, ಈ ರೀತಿ ಇರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ನಾವು ಕೊಟ್ಟಿದ್ದ ಜನನೇ ಭೋಜನ ಸಮಯದಲ್ಲಿ ಕೈಯೊಡ್ಡು ಒಂದದರಿ. ಮೊನ್ನೆ ಹೇಳ್ತು ಯಶೋಧೆ ಮುಗಿದ ಹೂ ಕೃಷ್ಣನ ಪಾದದ ಮೇಲೆ ಬಿದ್ದಾಗ ನನ್ನ ಪೂಜೆ ಮಾಡಿದನು ಅಂತ ಕೃಷ್ಣ ಅಂದ್ಕೊಂಡ ಅಂತ ಹೇಳಿದಾಗ ಏನು ಆಶ್ಚರ್ಯ, ನಾವು ಎಕ್ಕಸ್ಥಿತರಾದ ತುತ್ತನ್ನ ಬಾಯಲ್ಲಿ ಇಟ್ಕೊಳ್ಳೋವಾಗ ಊಟಕ್ಕೂ ಒಂದು ನಿಯಮ ಉಂಟು. ಊಟ ನಾವು ಮಾಡೋದು ಭೋಜನ ಅಲ್ಲೇ ಅಲ್ಲ, ಭೋಜನ ಅಲ್ಲೇ ಅಲ್ಲ, ಮತ್ತೆ ಏನು ಮತ್ತೆ ಹೊಟ್ಟೆ ತಿಂತಾ ಇದ್ದೀವಿ ಹೊಟ್ಟೆ ಭೋಜನ. ಅದು ಒಂದು ನಿಯಮಗಳು ಬೇಕಾದಷ್ಟು ಹೇಳಿದ್ದಾರೆ. ಭೋಜನ ಮಾಡುವಾಗ ನಾವು ತುತ್ತು ಎತ್ತಿ ಬಾಯಿ ಹಾಕಬೇಕು ಅಂತ, ಬಾಯಿಯೊಳಗೆ ಎಷ್ಟು ಹಾಕಬೇಕು ಅಷ್ಟೇ, ಜಾಸ್ತಿ ಒಂದು ದೊಡ್ಡ ತುತ್ತು ತಗೊಂಬಿಡುದು ಅರ್ಧ ಬಾಯಾಗಿ ಇಟ್ಕೊಂಬುದು ಅರ್ಧ ಎಲೆಯೊಳಗೆ ಹಾಕೋದು. ಇದು ಊಟ ಅಲ್ಲೇ ಅಲ್ಲ, ಯಾಕೆ ಬಿಂಬನಾದ ಶ್ರೀಹರಿಗೆ ಎಂದಿಲು ತಿನ್ನಿಸಿದ ಪಾಪ ಬರ್ತದೆ ಅಂತ ಹೇಳ್ತಾರೆ. ಎಂದಿಲು ತಿನ್ನಿಸಿದ ಪಾಪ ಬರ್ತದೆ, ಅದಕ್ಕೋಸ್ಕರವಾಗಿ ಕಡುವೇ ಆಗಲಿ ಚಟಿ ಯಾವುದೇ ಆಗಲಿ ಅದನ್ನು ಕಡುಕೊಂಡು ತಿನ್ನುವಾಗ ಅದನ್ನು ಮುರ್ಕೊಂಡು ಎಷ್ಟು ಸಾಧ್ಯವೋ ಬಾಯಿಯೊಳಗೆ ಹಾಕೋದಕ್ಕೆ ಅಷ್ಟು ಹಾಕೊಂಡು ಕೃಷ್ಣ ಪ್ರೀತನಾಗಲು ಅದೊಂದು ಹವಿಸ್ತು ಅಂತಾರೆ. ಏನು ಯಜ್ಞದಲ್ಲಿ ನಾವು ಹವಿಸ್ ಹಾಕ್ತೀವಿ, ಬ್ರಾಹ್ಮಣ ಗೃಹಸ್ಥನಾದವನು 32 ತುತ್ತು ಒಂದು ವರ್ಗು ಉಣ್ಲಿಕ್ಕೆ ಅವನು ಅವಕಾಶ ಉಂಟು. 32 ತುತ್ತು ಬರು, ಆ 32 ಹವಿಸ್ತದಲ್ಲ ಪರಮಾತ್ಮನಿಗೆ ಅದ್ಭಾದ ಎಷ್ಟು ಶ್ರದ್ಧೆ. ಈ ರೀತಿಯಾಗಿ ತಿಳಿದುಕೊಂಡು ಮಾಡುವ ಕ್ರಮದಲ್ಲಿ ಆ ಎಂಜಲು ತಾಕಿಸ್ತಂತೇನೆ ಭೋಜನ ಮಾಡಿದ ಪಕ್ಷದಲ್ಲಿ ಅದೊಂದು ದೊಡ್ಡ ಯಜ್ಞ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ತಗೊಳ್ತಾನೆ ದೇವರು. ಎಂಜಲು ಎಂಜಲ ಅಲ್ಲೇ ಅಲ್ಲಿ ಎಂಜಲ ಎಂಜಲ ಎಂಬರಾಳುಡಿ ಎಂಜಲಲ್ಲವೇ ಪರಮಾತ್ಮನಿಗೆ ಎಂಜಲಷ್ಟು ಉಳಿಕೆಯವರು ಎಂಜಲದು. ಆದ್ರೆ ಪರಮಾತ್ಮ ಯಾಕೆ ಅವನದೇ ದೇಹ ಇದೆ, ಅವನದೇ ದೇಹ ಅವನೇ ತಗೊತಾ ಇದ್ದಾನೆ ನಮ್ಮದು ಅಂದಾಗ ಅದು ಕಳಿ ಅವಂದ ಅವನದು ಅಂತಲೋ ನಮ್ಗೆ ಯಾಕೆ ದೋಷ ಅಂತಕ್ಕಂಥದ್ದು. ಇದು ಎಲ್ಲ ಕಾಲದಲ್ಲಿ ಈ ಪ್ರಜ್ಞೆ ನಮ್ಗೆ ಇರಬೇಕಾಗಿರ್ತಕ್ಕಂಥದ್ದು. ಜೀವಕೃತ ಕರ್ಮಗಳ ಬೆಳೆದ ರಮಾವರನ್ನು ಸ್ವೀಕರಿಸಿ ಫಲಗಳ ನೀವರ ಅಧಿಕಾರಾನುಸಾರದಲ್ಲಿ ಅವರಿಗೆ ಅನವರತ ಪಾವಕನು ಸರ್ವಸ್ವ ಭುಂಜಿಸಿ ತಾ ವಿಕಾರವ ನೈದನೊಮ್ಮೆಗೂ ಪಾವನೆಗೆ ಪಾವನ ವಿಲಿಪ ಹರಿ ಉಂಬದೇನರಿದು. ಜೀವಕೃತ ಕರ್ಮಗಳ ಬೆಳೆದೆ ರಮಾವರನ್ನು ಸ್ವೀಕರಿಸಿ, ಇವರು ಮಾಡಿರ್ತಕ್ಕಂತಹ ಕರ್ಮಗಳು ಎಲ್ಲವನ್ನು ಪರಮಾತ್ಮ ಸ್ವೀಕಾರ ಮಾಡೇ ಮಾಡ್ತಾರೆ. ನಾವು ಸಮರ್ಪಣೆ ಮಾಡಿ ಬಿಡಿ ಅವ್ರು ತಗೊಂಡ್ತಾನೆ ದೇವರು, ಯಾಕೆ ಆತನ ಸ್ವಭಾವವೇ. ಆದ್ದರಿಂದ ಸ್ವೀಕರಿಸಿ ಫಲಗಳ ನೀವು ಅಧಿಕಾರಾನುಸಾರದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಫಲ ಕೊಡ್ತಾನೆ ಇಲ್ಲ, ಅವರವರ ಅಧಿಕಾರಾನುಸಾರವಾಗಿ. ಅಧಿಕಾರ ಅಂದ್ರೆ ಯಾವುದು, ಅಧಿಕಾರ ಅಂತಂದ್ರೆ ಈ ಬಾಹ್ಯ ಅಧಿಕಾರವೇನು ಅಲ್ಲ, ಭಕ್ತಿ ಇರಬೇಕಷ್ಟೇ. ಭಕ್ತಿ ಇದ್ದ ಪಕ್ಷದಲ್ಲಿ ಅವನವನ ಮನೋಭಾವನೆಯ ತಕ್ಕಂತೆ ತಾನು ಅವನಿಗೆ ಫಲ ಅಂತಕ್ಕಂಥದ್ದು ಕೊಡ್ತಾನೆ. ಅದಲ್ಲದೇನೆ ಭಕ್ತಿ ಇಲ್ಲದೇನೆ ನಾವು ಕೊಟ್ಟ ಪಕ್ಷದಲ್ಲಿ ಆ ಫಲವು ಅಷ್ಟಕ್ಕಷ್ಟೇನೆ, ತಿರಸ್ಕಾರ ಬುದ್ಧಿಯಿಂದ ಭಕ್ತಿ ಇಲ್ಲದೆ ಕೊಟ್ಟಿದ್ದೇನೆ ಪರಮಾತ್ಮ ಮತ್ತೆ ಅದನ್ನು ಅದೇ ರೀತಿಯಲ್ಲಿ ವಾಪಸ್ ಕೊಟ್ಬಿಡ್ತಾ ಇದ್ದೇನೆ. ಅದಕ್ಕೋಸ್ಕರ ಅಧಿಕಾರಾನುಸಾರ ಅಧಿಕಾರಿ ನಾವೇವ ಫಲಂ ಬರ್ತಾರೆ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಒಬ್ಬರೇ ಈಗ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಸಂಸ್ಕೃತಿ ಜಾತಿಗಳಿಗೂ ಬರ್ತದೆ. ಬ್ರಹ್ಮದೇವರು ಉಪದೇಶ ಮಾಡ್ತಾ ಇದ್ರು, ಒಂದ್ ಕಡೆ ಇಂದ್ರದೇವರು ಕೂತಿದ್ರು, ಒಂದ್ ಕಡೆ ವಿರೋಚನ ಕೂತಿದ್ದ ಇಬ್ರು. ವಿರೋಚನ ಮಹಾ ದೈತ್ಯ, ಇಂದ್ರದೇವರು ದೇವರು ಸರಿ ಹೇಳಬೇಕಾದ್ದೇ ಇಲ್ಲ. ಆಗೇನಾಗೋತು, 33 ದಿವಸ ಓದಿದ್ದಂತೆ ವಿರೋಚನ. ಆದ್ರೆ ಅವನು ನೋಡಿದ, ಅದು ಅವನಿಗೆ ಧ್ಯಾನವಾಗುತ್ತೆ, ನಾನೇ ದೇವರೊಬ್ಬ ಭಾವನೆ ಬಂದೋಗ್ತೀನಿ, ದೇವರೊಬ್ಬ ಭಾವನೆ ಬಂತು, ಅವನು ಓದಿಬಿಟ್ಟೆ. ಆಮೇಲೆ ಮತ್ತೆ 108 ದಿವಸ ಇವರು ಓದ್ತಂತೆ, ಇಂದ್ರದೇವರು ಓದ್ತಂತೆ. ಓದಿದ ಮೇಲೆ ಸಮೀಚೀನವಾದ ಜ್ಞಾನವಾಗಿ ನಾನೇ ಬೇರೆ, ಪರಮಾತ್ಮನೇ ಬೇರೆ ಎನ್ನುವ ಜ್ಞಾನ ಬಂತು. ಅಂತ ಬಂದ ಮೇಲೆ ಆಮೇಲೆ ಅವರಿಗೆ ಸಮೀಚೀನವಾದ ಜ್ಞಾನವಾಯಿತು, ಇಲ್ಲಿ ವಿರೋಧನಿಗೆ ವಿದ್ಯಾಜ್ಞಾನಿಯೂ ಆಯ್ತು. ಯಾಕಂದ್ರೆ ಅವಳು ಸ್ವರೂಪ ಅಂತದ್ದು ಏನು ಮಾಡ್ಲಿಕ್ಕಾಗಲ್ಲ, ಅವಳ ಸ್ವರೂಪ ಏನಿದೆ ಅದು ಅದು ವೃದ್ಧಿ ಆಗ್ತಿವತ್ತು ಬೇರೆ ಆಗಲ್ಲ. ಆಗಮೋಪ ಪ್ರಜಾರಿತ್ಯ ಜನ್ಮ ಕರ್ಮ ಜಯವಚ ಧ್ಯಾನ ಮಂತ್ರೋತ ಸಂಸ್ಕಾರ ದಸೈತೆ ಗುಣಹೀತ ಹೇಳಿದ ಕೃಷ್ಣ ಭಗವದ್ಗೀತಾ ಯಾವುದು ಏಕಾಶಸ್ತಂದಲ್ಲಿ ಹೇಳ್ತಾರೆ. ನೋಡು, ಎಂಥವನು ವೇದೋಕ್ತವಾದ ಕರ್ಮಗಳೇ ಮಾಡಲಿ, ಬೇಕಾದ ಸತ್ಕರ್ಮಗಳು ಮಾಡ್ತಾ ಇದ್ದರು ಕೊಡೋರು, ಅಲ್ಲಿ ಒಳಗಡೆ ಜೀವನ ಸ್ವರೂಪ ಏನದೋ ಅದು ವೃದ್ಧಿ ಆಗ್ತಿವತ್ತು ಬೇಗ ಆಗೋದಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಈ ರೀತಿ ಅಧಿಕಾರಾಂಶ ಪಾಪಕರ ಸರ್ವಸ್ವ ಗುರುತಿಸಿ, ಹೌದು ಈ ರೀತಿ ಎಲ್ಲಾರು ತಗೋತಾನೆ, ಪಾಪಕರ್ಮಗಳು ಮಾಡುವವರು ಜಾಸ್ತಿ ಇರ್ತಾರೆ, ಆತನ ಗತಿ ಏನು, ಆತನ ಗತಿ ಏನು, ಅವನ ಗತಿ ನೀವ್ಯಾಕೆ ಯೋಚನೆ ಮಾಡ್ತೀನಿ, ನಿಮ್ಮದು ನೋಡ್ತೋರಿ, ನೀವು ಅಗ್ನಿ ಇದೆ. ಮುಂದೆ ಹೇಳಿದ್ದಾರೆ, ಇದ್ದರೆಯು ನಿತ್ಯದಲ್ಲಿ ಮೇಧ್ಯ ಮೇಧ್ಯ ವಸ್ತುಗಳುಂಡು ನಿತ್ಯದಲ್ಲಿ ಶುದ್ಧ ಶುಚಿ ಎಂದರಿಸಿಕೊಂಬನು ಮೂರು ಲೋಕದಲ್ಲಿ ಬುದ್ಧಿಪೂರ್ವಕವಾಗಿ ವಿವಿಧರು ಶ್ರದ್ಧೆಯಿಂದ ಅರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿಯ ಕೈಕೊಂಡು ಧರಿಸುವುದು ಅಂತ ಹೇಳಿದ ಜಗನ್ನಾಥ. ಇವೆಲ್ಲ ಈಗ ಎಲ್ಲ ವಿರೋಧ ಅಂತ ಕಂಡುಬರ್ತಾರೆ, ಅಲ್ಲ ವಿರೋಧ ಅಲ್ಲೇನ ಮೊದಲಿಂದ ಭಾಗವತರಿಗೆ ಹೇಳ್ತಾರೆ, ದ್ವಂದ್ವ ಕರ್ಮಗಳು ಅರ್ಪಿಸವನಿಗೆ ಅಂತ ಹೇಳ್ತಾ ಇದ್ದಾರೆ. ರಾಯರು ಸರ್ವ ಸಮರ್ಪಣ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ, ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾ ಇದ್ದಾರೆ, ಭಾಗವತಲ್ಲಿ ಹೇಳ್ತಾರೆ. ಆಗ ನಾವು ಮಾತ್ರ ಪುಣ್ಯಕರ್ಮ ಮಾತ್ರ ಸಮರ್ಪಣೆ ಮಾಡಬಾರದು, ಪಾಪಕರ್ಮ ಸಮರ್ಪಣೆ ಮಾಡಬಾರದು, ಪುಣ್ಯಕರ್ಮ ಮಾತ್ರ ಸಮರ್ಪಣೆ. ಇದು ಅಜ್ಞಾನದ ಪರಮಾವಧಿ. ಯಾಕೆ ಅಂದ್ರೆ ಅವರು ಸಂಧ್ಯಾವಂದನೆ ಕೂಡ ಸರಿಯಾಗಿ ಮಾಡುತ್ತಾರೆ ಇಲ್ಲ ಅಂತ ಅನ್ಕೋಬೇಕಾಗಿ. ಸಂಧ್ಯಾವಂದನೆ ಪ್ರಾರಂಭದಲ್ಲೇನೆ ನಾವೇನ್ ಮಾಡ್ತಾ ಇದೀವಿ, ಮಧುರು ಮನಸಾವಾಚ ಹಸ್ತಾಭ್ಯಾಮ್ ಪದ್ಭ್ಯಾಮ್ ಉದರೇಣ ಶಿಸ್ತ ರಾತ್ರಿಸ್ತದವಲಂಪತ್ತು ಅಹಸ್ತದವಲಂಪತ್ತು ಹೆಚ್ಚಿಂಚ ದುರಿತಮ್ಯ ಪುಣ್ಯ ಇಲ್ಲ. ಈ ಪಾಪ ಏನೇನ್ ಪಾಪ ಮಾಡಿದ್ದೇನೆ ಅದೆಲ್ಲೂ ಕೊಡಲು ಭಾಗಲು ಸಂಧ್ಯಾವಂದನೆಯಲ್ಲಿ ಸೂರ್ಯಾಂತರ್ಯಾನದ ಪರಮಾತ್ಮನಿಗೆ ಕೊಟ್ಟಿದ್ದೇನೆ, ಸಂಧ್ಯಾ ಸಾಯಂ ಸಂಧ್ಯಾದಲ್ಲಿ ಅಗ್ನಂತರ್ಯಾನದ ಪರಮಾತ್ಮನಿಗೆ. ಅಂದ್ರೆ ಎರಡು ಸುಡ್ತಕ್ಕಂತಹ ವಸ್ತು, ಸೂರ್ಯನ ಹಾಕಿದ್ದು ಸುಟ್ಟು ಹೋಗ್ತದೆ, ಅಗ್ನಿಯನ್ನು ಹಾಕಿದ್ದು ಸುಟ್ಟು ಹೋಗ್ತದೆ. ಆದ್ದರಿಂದ ಅಲ್ಲಿ ಅಗ್ನಂತರ್ಯಾನದ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾನೆ ಅಂದಾಗ, ಆ ರೀತಿ ಸಮರ್ಪಣೆ ಮಾಡಿದಾಗ ಹಗಲು ಮಾಡಿದ ಪಾಪ, ಸಾಯಂಕಾಲ ಮಾಡಿದ ಪಾಪ ಸಂಧ್ಯಾವಂದಿಂದ ಹೋಗುತ್ತೆ. ಪಾಪ ಕರ್ಮವನ್ನೇ ಸಮರ್ಪಣೆ ಮಾಡ್ತಾ ಇದ್ದೀವಿ ನಾವು ಅಂದಾಗ, ಈ ಪಾಪಕರ್ಮ ಸಮರ್ಪಣೆ ಮಾಡಬಾರದು ಕೇಳುವವರೇ ಜಾಸ್ತಿ ಇರ್ತಕ್ಕಂತ. ಏನು ಮಾಡುವ ಪಾಪ ಪುಣ್ಯಗಳನ್ನು ನಾನೇ ಮಾಡುವೆನೆಂಬ ಅಧಮನು, ಹೀನ ಕರ್ಮಕ್ಕೆ ಪಾತ್ರನ ಪುಣ್ಯಕ್ಕೆ ಹರಿಯೆಂಬ ಮಾನವನು ಮಧ್ಯಮನು, ದ್ವಂದ್ವಕ್ಕೆ ಶ್ರೀನಿವಾಸನ ಕರ್ತೃ ಎಂದು ಸದಾನುರಾಗದೆ ನೆನೆದು ಸಿಗುತ್ತವರೇ ನರು ಅಂತ ತಿಳ್ಕೊಂಡು ಹೇಳ. ಆದ್ದರಿಂದ ಈ ರೀತಿಯಾಗಿ ಪಾವಕನು ಸರ್ವಸ್ವ ಭುಂಜಿಸಿ ಎಲ್ಲವನ್ನು ತಗೊಂಡು ತಾ ವಿಕಾರವನ್ನು ಇದ್ದನು. ಅವನು ಯಾವ್ಯಾವ ವಿಕಾರ ಅಂತಕ್ಕಂಥದ್ದು ಇಲ್ಲೇ ಇಲ್ಲ ಅಂದಾಗ, ಪಾವನಕ್ಕೆ ಪಾವನ ಬೆನಪ ಹೈ ಉಂಬದೇ ನಡೆದು ಪಾವನಕ್ಕೆ ಪಾವನವಾಗಿರ್ತಕ್ಕಂಥ ಅಂತ ಪರಮಾತ್ಮನಿಗೆ ತಗೊಂಡ್ರೆ ಆತ ಏನಾಗಬೇಕಾಗಿ, ಏನೇನು ಆಗಲ್ಲ, ನಾವು ನಿಶ್ಚಿಂತಿಯಿಂದ ಕೊಟ್ಟು ಬಿಟ್ಟೆ. ಆಗ ಪರಮಾತ್ಮನಿಗೆ ಏನ್ ಮಾಡ್ತಾನೆ, ಅದನ್ನೆಲ್ಲ ತಗೊತಾನೆ, ತಗೊಂಡು ನಮಗೆ ಬೇಡವಾದದ್ದನ್ನೆಲ್ಲ ತೆಗೆದುಹಾಕ್ಬಿಡ್ತಾನೆ. ತೆಗೆದುಹಾಕ್ಬಿಟ್ಟು ಅದರಿಂದ ಜ್ಞಾನಕ್ಕೆ ಪರಿವರ್ತನವಾಗಿ ನಮಗೆ ಜ್ಞಾನ ಕೊಡ್ತಾನೆ. ಯಾಕೆ ಅಂದ್ರೆ ಈಗ ನಾವು ಹಾಡಬೇಕಾದ್ರೆ ಆಕಳಿಗೆ ಏನಪ್ಪ ಹುಲ್ಲು ಆಮೇಲೆ ಹತ್ತಿ ಕಾಳು ಹಿಂಡಿ ಇವೆಲ್ಲ ಹಾಕಿದ್ರೆ ಆಕಳಿಗೆ ಹಾಕಿದರೆ ನಮಗೆ ಹಾಲು ಬರ್ತದೆ. ಅದು ಬಿಟ್ಟು ನಾವು ಎತ್ತಿಗೆ ಹಾಕಿದರೆ ಅದು ಆಕಳಿದ್ದಾಗ ಅದಲ್ಲ, ಅದಕ್ಕೆ ಹಾಕಿದ್ರೆ ಆಯ್ತು ಅಂದ್ರೆ ಸಗಣಿ ಬರುತ್ತಷ್ಟೇ, ಅದು ಹಾಲು ಬರಲ್ಲ ಅದ್ರೊಳಗೆ ಸಗಣಿ ಆಗ್ತದೆ. ಯಾಕೆ ಎತ್ತಿನ ದೇಹದಲ್ಲಿ ಸಗಣಿ ಆಗ್ತದೆ, ಆಕಳ ದೇಹದಲ್ಲಿ ಹಾಲು. ಆಗ ಪರಮಾತ್ಮನಿಗೆ ನಾವು ಭಕ್ತಿಯಿಂದ ಏನು ಮಾಡುವ ಕರ್ಮಗಳು ಲಕ್ಷ್ಮೀ ನಿವಾಸನಿಗೆ ಅರ್ಪಿಸು ಅನುಸಂಧಾನ ಪೂರ್ವಕದ್ದು ಅಂತಾಷ್ಟಿ ನೀರಲ್ಲ, ಅನುಸಂಧಾನ ಪೂರ್ವಕದಿಂದ ಸಂದೇಹಿಸದೆ ತೀರ ನೀರು ಮಾನವಿಗೆ ಕೈಗೊಂಡು ತುಳದೇನು ತಾನು ತನವರತ ಪಾಲ್ಗೆರುವ ತೆರೆದಂತೆ ಜಗನ್ನಾಥದಾಸ. ಅದಕ್ಕೋಸ್ಕರವಾಗಿ ಅನುಸಂಧಾನ ಯಾವ ಬಿಂಬಕ್ರಿಯೆ ಅಂದ್ಬಿಟ್ಟು ಸಾಕಷ್ಟೇ, ಪುಣ್ಯ ಪಾಪ ವ್ಯಂಜಕ ಬಿಂಬಕ್ರಿಯೆ ಜ್ಞಾನಮಯ ಉಪಯೋಗ. ಈ ಹೆಚ್ಚಿನ ತನಿಖೆಸ್ಕೋಬೇಕಾದ ಪುಣ್ಯ ಪಾಪ ಎರಡು ಏನು ಬರ್ತಾರೆ, ಅದು ಬಿಂಬಕ್ರಿಯೆ ಅಷ್ಟೇ ಹೊತ್ತು ಈ ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ಟಿವಿ ಅಷ್ಟೇ. ಆದ್ದರಿಂದ ಬಿಂಬಕ್ರಿಯ ಇದು ಅಂತಂದ್ಬಿಟ್ಟೆ ಸ್ವಾಮಿ ಇದು ನಿನ್ನ ಪೂಜಾ ಮುಗಿದು ಹೋಯ್ತು. ಇನ್ನೇ ನಮ್ಮ ಮಂತ್ರಾಷ್ಟ್ರಿ ಬೇಕಿಲ್ಲ, ನೀರು ಬೇಕಿಲ್ಲ, ಇಷ್ಟಿಷ್ಟುದ ಮಂತ್ರ ಹೇಳಬೇಕಾಗಿಲ್ಲ, ಇದೆಲ್ಲ ಬಿಂಬಕ್ರಿಯ. ಅದ್ರ ಜೊತೆಗೆ ನನ್ನ ಕರ್ಮ ಪಡೆಯೋದಕ್ಕೆ ಮಾಡಿದ್ದಿ ಅಂದ್ರೂ ಮುಗಿದೇ ಹೋಯ್ತೀನಿ, ಬೇಕಾದಷ್ಟು ಆಗುತ್ತ. ಇಷ್ಟೆಲ್ಲ ಎದುರುಕೊಂಡು ಯಾಕೆ ರುಚಿ ಆಗ್ತಾ ಇದೆ ನನಗೆ? ಯಾಕೆ ಇರ್ತದೆ ಕಲುಷ ಜಿಕ್ಕುವಾಗೆ ಸುಟ್ಟು ಭೋಜನ ಜಲ ಮೊದಲು ವಿಷ ತೋರುವುದು, ನಿಷ್ಕಲುಷ ಜಿಕ್ಕುವಾಗೆ ಸೊರಸ ತೋರುವುದೆಲ್ಲ ಕಾದಿನಲ್ಲಿ ಸುಲಲಿತಾಂಗಗೆ ಸಕಲ ರಸ ಮಂಗಳವೆನಿಸುತ್ತಿರುವುದು ಆ ಅನ್ನಮಯ ಕೈಗೊಳ್ಳದೆ ಬಿಡುವನೆ ಭೂತನೆಯ ವಿಷ ಮಲಿಯನುಂದವನು. ನೋಡು ಕಲುಷ ಜಿಕ್ಕುವಾಗೆ ನಮಗೆ ಪಿತ್ತ ಆಗೋಗಿದೆ, ಜ್ವರ ಬಂದು ಹೋಗ್ಬಿಟ್ಟದೆ, ನಾಲಿಗೆ ಕೆಟ್ಟು ಹೋಗಿದೆ, ಎಲ್ಲಾರು ರುಚಿ ಅದೇ ಅಂತ ಆದರೆ ನಮಗೆ ರುಚಿ ಇಲ್ಲ, ಕಹಿ ಅಂತೀವಿ. ಯಾಕೆ? ಆ ಪದಾರ್ಥದ ದೋಷವೇನದು? ಅಲ್ಲ, ನಮ್ಮ ನಾಲಿಗೆಯ ದೋಷ. ನಾಲಿಗೆ ಯಾಕೆ ಕೆಟ್ಟು? ನಮ್ಮ ದೇಹದಲ್ಲಿ ರೋಗ ಇರುವುದರಿಂದ ಅದು ನಮಗೆ ಕೆಟ್ಟು ಬಿಡ್ತದೆ. ಹಾಗೆ ನಮ್ಮಲ್ಲಿ ಕೂಡ ಪೂರ್ವಾಗ್ರಹ ಇರುವಾಗ ಯಾವಾಗಲೂ ಯಾವುದೇ ಒಂದು ವಿಷಯ ಚಿಂತನೆ ಮಾಡುವಾಗ ಪೂರ್ವಾಗ್ರಹ ಇದ್ದರೆ ನಮಗೆ ಅದರಂತೆಯೇ ಅರ್ಥವಾಗ್ತಾ ಹೋಗ್ತದೆ. ನಾವು ಹೋಗ್ಬೇಕು ಗುರುಗಳ ಹತ್ರ ಹೋಗ್ಬೇಕು, ಅಲ್ಲೇನು ವಾದ ಅಂತ ಹೇಳ್ತಾರೆ. ನಮಗೆ ತತ್ವಜ್ಞಾನ ತಿಳ್ಕೋಬೇಕಾದ್ರೆ ಪ್ರಶ್ನೋತ್ತರ ರೂಪವಾಗಿ ಇರಬೇಕು ಅಂತಾರೆ ಆಚಾರ. ನಾನು ಹೇಳ್ತೀನಿ ಕೇಳಬೇಕು ಅಂತಕ್ಕಂತಹದ್ದಲ್ಲ, ಕೇಳುವಾಗ ಮಧ್ಯೆ ಮಧ್ಯೆ ಕೇಳ್ತಿರ್ಬೇಕು ಅಂತಿರೋ ಶಾಸ್ತ್ರ. ನಾವೇನ್ ಮಾಡ್ತೀವಿ? ಮಧ್ಯೆ ಮಧ್ಯೆ ನೀವು ಕೇಳಬಾರ್ದು ಅಂತ ಹೇಳ್ಬಿಡ್ತೀವಿ. ಯಾಕೆ? ಯಾಕೋ ಗೊತ್ತಿಲ್ಲ. ಆಮೇಲೆ ನಾವು ಉತ್ತರ ಯಾತಿ ಕೇಳ್ತೀವಿ ಅಂದ್ರೆ ನೀವು ಮತ್ತೆ ಕೇಳ್ಬಿಟ್ಟೆ ನಮ್ಮ ಮೂಡು ಹೋಗ್ಬಿಡುತ್ತೆ. ಮೂಡು ಹೋಗಲ್ಲ, ಏನೂ ಇಲ್ಲ ನಮ್ಮಲ್ಲಿ, ಅದನ್ನು ಉತ್ತರ ಕೊಡುವ ಯೋಗ್ಯ ನಮ್ಮಲ್ಲಿ ಇರಲ್ಲ. ಅದಕ್ಕೋಸ್ಕರವಾಗಿ ಯಾತಕ್ಕೋಸ್ಕರ ನೀವು ಮತ್ತೆ ಕೇಳಬಾರ್ದು ಅಂತ ಹೇಳ್ಬಿಡ್ತೀವಿ ಅಷ್ಟೇ. ಒಳಗಿನ ನೋವು ಅದು, ಮೂಡು ಹೋಗಲ್ಲ, ಏನೇನು ಹೋಗಲ್ಲ, ಮಧ್ಯೆ ಮಧ್ಯೆ ಕೇಳ್ಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರವಾಗಿ ಹಾಗಲ್ಲ. ಪ್ರಶ್ನೆ ಈ ಭಾಗವತ ತಗೊಳ್ರಿ. ಪರೀಕ್ಷೆದಾದ ಪ್ರಶ್ನೆ ಮಾಡಿದ ಶುಕಾಚಾರ್ಯ ಹೇಳಿದ್ರು, ವಿದುರ ಪ್ರಶ್ನೆ ಮಾಡಿದ ಮೈತ್ರಿ ಹೇಳಿದ್ರು, ಶೌನಕರ ಪ್ರಶ್ನೆ ಮಾಡಿದ್ರು, ಸೂತ್ರ ಹೇಳಿದ್ರು ಅಂತ ಈ ರೀತಿ ಪ್ರಶ್ನೋತ್ತರ ರೂಪದಲ್ಲಿ ಇದೇ ಹೊತ್ತೆ ಭಾಗವತ ಅಂತಕ್ಕಂಥದ್ದು. ಅದು ಬಿಟ್ಟು ಈ ರೀತಿ ಅದಕ್ಕೋಸ್ಕರವಾಗಿ ಕಲುಷ ದೀಪವೇಗ ಸುಟ್ಟು ಭೋಜನ ನಾವು ಒಳಗೆ ದುರಾಗ್ರಹ ಇಟ್ಟುಬಿಟ್ಟು ನಮ್ಮ ದೇವರು ಸ್ವಾತಂತ್ರ್ಯ ಕೊಟ್ಟು ಬಿಟ್ಟಿದ್ದಾರೆ. ಯಾಕೆಂದ್ರೆ ವಿಧಿ ನಿಷೇಧಗಳು ಯಾರು ಬಂದ ಹೇಳಿ ಸ್ವಾತಂತ್ರ್ಯ ಕೊಟ್ಟು, ಸ್ವಾತಂತ್ರ್ಯ ಕೊಡದೆ ವಿಧಿ ನಿಷೇಧ ಯಾರು ಹೇಳ್ತಾರೆ? ಯಾವ ಒಂದು ಉದಾಹರಣೆ ಇದೇ ಹೇಳಿ, ನಾವು ಬೇರೆ ಹೇಳಲ್ಲ. ತಂದೆ ಮಗನಿಗೆ ಒಂದು ಪದಾರ್ಥ ಅಂಗಡಿಗೆ ಹೋಗಿ ಸಾಮಾನು ತಗೊಂಬ ಅಂತ ಹೇಳಿದ, ಸಾಮಾನು ತಗೊಂಬ ಅಂತ ಹೇಳಿದ. ತಾನೆಲ್ಲೋ ಆಫೀಸ್ಗೆ ಎಲ್ಲೋ ಹೋಗ್ಬಿಟ್ಟ. ಸಾಯಂಕಾಲ ಬಂದ, ಏನೋ ಸಾಮಾನು ತಂದ? ಇಲ್ಲಪ್ಪ ತರಲಿಲ್ಲ. ಯಾಕೆ ತರಲಿಲ್ಲ? ಗದರಿಸ್ತ. ಹೌದು, ನೀವು ಪಟ್ಟಿನೂ ಕೊಡಲಿಲ್ಲ, ದುಡ್ಡು ಕೊಡಲಿಲ್ಲ, ಮತ್ತೆ ನಾನು ಯಾಕೆ ತರಲಿ ಅಂತ. ಹೌದು ನ್ಯಾಯ ಪಾಪ ಅಂದ್ಕೊಂಡು ಆಗ ಒಂದು ಪಟ್ಟಿನೂ ಬಂದ, ದುಡ್ಡು ಕೊಟ್ಟ, ಆಮೇಲೆ ನೀವು ಹೋಗಿ ತಗೊಂಬ. ಆಗ ಅವ್ನು ಹೋಗಿ ತರದೆ ಹೋದ್ರೆ ತಂದೆ ಶಿಕ್ಷೆ ಮಾಡಲಿ. ಹಾಗೆ ವೇದಗಳು ನಮಗೆ ನಮ್ಮ ಪಟ್ಟಿ ಕೊಟ್ಟರೆ, ಇಂತಿಂತ ಕರ್ಮ ಮಾಡಬೇಕು, ಇಂತಿಂತ ಕರ್ಮ ಬಿಡಬೇಕು ಅಂತ ಒಂದು ಪಟ್ಟಿ ಕೊಟ್ಟರೆ. ಇನ್ನು ನಮಗೆ ಈ ದೇಹ ಕೊಟ್ಟಿದ್ದಾನೆ, ಇಂದ್ರಿಯಗಳು ಕೊಟ್ಟಿದ್ದಾನೆ, ಬುದ್ಧಿ ಕೊಟ್ಟಿದ್ದಾನೆ, ಇವುಗಳು ಯುಕ್ತಿ ಹೇಗದೆ ಅಂತಕ್ಕಂಥದ್ದು. ಆದ್ದರಿಂದ ಪಟ್ಟಿ ವಿಧಿ ನಿಷೇಧಗಳು ಪಟ್ಟಿ, ಅದು ಕೊಟ್ಟು ಬಿಟ್ಟದೆ ವೇದ. ಇನ್ನು ನಮಗೆ ಮಾಡಲಿಕ್ಕೆ ಕೈಕಾಲು ಕೊಟ್ಟಿದ್ದಾನೆ, ದೇಹ ಕೊಟ್ಟಿದ್ದಾನೆ, ಇಂದ್ರಿಯಗಳು ಕೊಟ್ಟಿದ್ದಾನೆ, ಮನಸ್ಸು ಬುದ್ಧಿ ಕೊಟ್ಟಿದ್ದಾನೆ. ಇವೆಲ್ಲವನ್ನು ಉಪಯೋಗಿಸಿ ನಾವು ಮಾಡದೆ ಹೋದ ಪಕ್ಷದಲ್ಲಿ ಪರಮಾತ್ಮನ ಒಂದು ಶಿಕ್ಷೆ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡ್ಲಿಕ್ಕೆ ಈ ಮಾತು ಅಂತಕ್ಕಂಥ. ಆದ್ದರಿಂದ ನಾವು ಮಾಡಬೇಕು ಅಂತಕ್ಕಂಥ ಒಂದು ವಾದ ಇಡ್ತಾರೆ. ವಿಧಿ ನಿಷೇಧಗಳು ಅವೇ ಅಂತ ನಮ್ಮ ಸ್ವಾತಂತ್ರ್ಯ ಅದೇನು ತಿಳ್ಕೋಬಾರ್ದು. ವಿಧಿ ನಿಷೇಧಗಳು ಯಾರಿಗೆ? ಅದಕ್ಕಿಂತ ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತಿ ಚಿತೆ ಸರ್ವೇ ವಿಧಿ ನಿಷೇಧಾಸ್ತಿಯು ಏತೆಯೋ ರೇವ ಕಿಂಕರ ಅಂತ ತಿಳ್ಕೊಂಡು. ಪರಮಾತ್ಮನ ಸ್ಮರಣೆಯೇ ವಿಧಿ ಅಂತ ಹೇಳ್ತು. ಆದರೆ ವಿಜಯದಾಸ್ತಿ ನಿನ್ನ ಸ್ಫೂರ್ತಿಯೇ ವಿಧಿ ವಿಸ್ಫೂರ್ತಿಯೇ ನಿಷೇಧ ಅಂತ ಹೇಳ್ತು. ಸಕಲ ಕರ್ಮಗಳಲ್ಲಿ ಪರಮಾತ್ಮನ ಸ್ಮರಣೆ ಇದೆ, ಅದೇ ವಿಧಿ ಅಂದ್ಬಿಟ್ಟು ಪರಮಾತ್ಮನ ಮರೀತಕ್ಕಂಥದ್ದೇ ನಿಷೇಧ ಅಂದ್ಬಿಟ್ಟು ಅಂದಾಗ ಈ ರೀತಿ ಇರುವಾಗ ಇನ್ನ ಅದನ್ನು ಟೀಕಾಚಾರ್ಯ ಹೇಳಿದ್ದಾರೆ. ವಿಧಿ ನಿಷೇಧ ಅನ್ನೋದು ಒಂದು ಪೀನಲ್ ಕೋಡ್ ಅಂತ ಹೇಳಿದ್ರು. ಪೀನನ್ ಕೋಡದಿಗೆ ಏನ್ ಹೇಳ್ತದೆ ಪೀನನ್ ಕೋಡು? ಕೊಲೆ ಮಾಡಿದವನಿಗೆ ಮರಣದಂಡನೆ, ಇದು ಪೀನನ್ ಕೋಡು ವಿಧಿಸ್ತಾ ಇರ್ತಕ್ಕಂಥದ್ದು. ಕಳ್ಳತನ ಮಾಡಿದವನಿಗೆ ಕಾರಾಗೃಹ ಶಿಕ್ಷೆ, ಅದಾದ ಮೇಲೆ ಇನ್ನ ವಂಚನೆ ಮಾಡಿದವನಿಗೆ ದಂಡ. ಹೀಗೆ ಪೀನನ್ ಕೋಡ್ ಅದೇ ಅಂತ ಪೊಲೀಸ್ನವರು ಯಾರನ್ನ ಬೇಕಾದ ತಗೊಂಡು ಹೋಗಿ ಗದಿ ಹಾಕ್ಯಾರೆ ಪೀನನ್ ಕೋಡ್ ಅನ್ನೋದು ಅಂತ ತಿಳ್ಕೊಂಡು, ಅಥವಾ ಯಾರು ಬೇಕಾದ ತಗೊಂಡು ಹೋಗಿ ಜೈಲಿಗೆ ಹಾಕ್ಯಾರೇನು, ಅಥವಾ ಕಂಡ ಕಂಡವ್ರಿಗೆ ದಂಡ ಹಾಕ್ಯಾರೇನು? ಇಲ್ಲ. ಮತ್ತೆ ಬೀನಲು ಕೋದು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಏನು ಕೋಟಿ ಕಟ್ಟಲೆ ಜನ ಇದ್ದಾರೆ. ಯಾಕೆ ಅವರು ಅಪರಾಧ ಮಾಡೋದಿಲ್ಲ, ಅಪರಾಧ ಮಾಡೋದಿಲ್ಲವಾದ್ದರಿಂದ ಬೀನಲು ಕೋಡ ಅದೇ ಎಂಬುದೇ ಗೊತ್ತಿಲ್ಲ ಅವರಿಗೆ. ಆಗ ಯಾರು ಬೀನಲು ಕೋದು? ಕೋಟ್ಯಾವಧಿ ಜನಗಳಿಗೆ ಬೀನಲು ಕೋಡು ಅಪ್ಲೈ ಮಾಡಾಗಿಲ್ಲ ಅಂದರೆ ಬೀನಲು ಕೋಡು ಯಾರಿಗೂ?
ಯಾರು ಅಪರಾಧ ಮಾಡಿದವರು ತಪ್ಪಿಸ್ಕೋಬಾರ್ದು ಅಂತಷ್ಟೇ. ಸಾವಿರ ಒಬ್ಬರು ಇಬ್ಬರು ಅಪರಾಧ ಮಾಡ್ತೇವೆ, ಅಪರಾಧ ಮಾಡಿದಾಗ ಅವರು ತಪ್ಪಿಸಿಕೊಳ್ಳಬಾರದು ಅಂತ ತಿಳ್ಕೊಂಡು ಅವರಿಗೆ ಶಿಕ್ಷೆ ಕೊಡುವುದಕ್ಕೆ ಪೀನಲ್ ಕೋಡ್ ಅಷ್ಟೇ ಹೊರತು ಎಲ್ಲರಿಗೂ ಪೀನಲ್ ಕೋಡ್ ಅಲ್ಲ. ಹಾಗೆ ಇದು ನಮ್ಮ ವಿಧಿ ನಿಷೇಧ ಅಂತಕ್ಕಂಥದ್ದು ಯಾರಿಗೆ ಇಲ್ಲಿ ಅಪರಾಧಿಗಳಾದ್ರು ಟೀಕಾಕ್ಕೆ ಹೇಳ್ತಾ ಇದ್ದಾರೆ. ಪರಮೇಶ್ವರ ಕೃತಾಸು ಕ್ರಿಯಾಸು ಸ್ವಸ್ಥ ಸ್ವಾತಂತ್ರ್ಯ ಮನ್ಯಮಾನಸ ಅಪರಾಧಿರು ವಿಧಿ ಬಂದ ದಂಡ ಲಕ್ಷ್ಮೀ ಭಗವದ್ಗೀತಾಕ್ಕೆ ರಮೇ ದೀಪಿಕ ಬರಿತಾ ಈ ರೀತಿ ಟೀಕಾಚಾರ್ಯ ಹೇಳ್ತಾರೆ. ನಮ್ಮ ಎಲ್ಲರನ್ನೂ ಭಗವಂತನೇ ಮಾಡ್ತಾ ಇದ್ದಾರೆ, ಕರ್ಮವನ್ನು ಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಆ ಭಗವಂತನೇ ಮಾಡ್ತಾ ಇದ್ದು ಅಜ್ಞಾನದಿಂದ ನಾನು ಮಾಡ್ತಿಂತ ಯಾರು ತಿಳ್ಕೊಂಡಿರ್ತಾರೆ, ನಾನು ಮಾಡ್ತಿಂತ ಅವರೆಲ್ಲ ಕ್ರಿಮಿನಲ್ಸ್ ಅನ್ನು ಕ್ರಿಮಿನಲ್ಸ್. ಅವ್ರು ಯಾಕೆ ಭಗವಂತ ಮಾಡಿದ್ದನ್ನು ಕೃತಿಚೌರ್ಯ ಮಾಡುತ್ತೆ, ಅಂಥವ್ರಿಗೆ ಶಿಕ್ಷೆ ಕೊಡುವುದಕ್ಕೆ ವಿಧಿ ನಿಷೇಧ ಅಷ್ಟೇ ಹೊತ್ತು. ನಿನ್ನವರಿಗಂತ ವಿಧಿ ನಿಷೇಧಗಳು, ಅವ್ರಿಗೆ ವಿಧಿ ಇಲ್ಲ ನಿಷೇಧ ಇಲ್ಲ. ಹುಚ್ಚಿಗೆ ಅತ್ತಿ ಮನಿ ಅಂತವ್ರ ಮನಿ ಎಂಬಾಗಿ ಜ್ಞಾನಿಗಳಾಗಿರ್ತಕ್ಕಂಥವ್ರಿಗೆ ಅವ್ರು ಯಾವುದು ಲೇಪವಿಲ್ಲದೆ ಇದ್ಬಿಡ್ತಾರೆ ಜ್ಞಾನಿಗಳಾಗಿರ್ತಕ್ಕಂಥವ್ರು. ಅಜ್ಞಾನಿಗಳಿಗೆ ಬಂಧಕವಾಗ್ತಾ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರವಾಗಿ ವಿಧಿ ನಿಷೇಧ ಅದೇ ತಮ್ಮ ಸ್ವಾತಂತ್ರ್ಯವಲ್ಲ. ಪರಮಾತ್ಮ ಮಾಡ್ತಕ್ಕಂತಹ ಕ್ರಿಯೆಗಳನ್ನ ನಾನು ಮಾಡುತ್ತಿಂತ ಯಾರಂತಾರೆ ಅವರು ಕ್ರಿಮಿನಲ್ಸ್, ಅವರು ಅಪರಾಧಿಗಳು, ಅವರು ಶಿಕ್ಷೆ ಕೊಡೋದಕ್ಕೆ ವಿಧಿ ನಿಷೇಧ ಸರಿ ಹೋಗಲ್ಲ. ನಿಷೇಧ ಶಿಕ್ಷೆ ತೊಟ್ಟಿ ವಿಧಿನೂ ಯಾರು ಶಿಕ್ಷೆ ಆಗ್ತದೆ? ನಿಷೇಧ ಶಿಕ್ಷೆ ಯಾಕೆಂದ್ರೆ ನಿಷೇಧ ಮಾಡಿದಾಗ ಪಾಪ ಮಾಡಿದಾಗ ಆಗ ನಮಗೆ ನರಕಾದ್ಯನರ್ಥಿಗಳಾಗ್ತೀವಿ, ಇಲ್ಲಿ ರೋಗಾದ್ವಿಪತ್ತುಗಳು ಬರ್ತವೆ ಅಂದಮೇಲೆ ಅದಕ್ಕೋಸ್ಕರವಾಗಿ ಅದಕ್ಕೆ ಶಿಕ್ಷೆ ಅಂತ ಅಂದರೆ ಪುಣ್ಯ ಮಾಡಿದಾಗ ಶಿಕ್ಷೆ ಅಂತ ಹೇಳ್ತಿರಲ್ಲ, ಇದನ್ನು ಯಾರನ್ನ ಒಪ್ತಾರೇನು? ಪುಣ್ಯ ಮಾಡಿದಾಗಲೂ ಶಿಕ್ಷೆ ಅಂತಂದ್ರೆ ಯಾರನ್ನ ಒಪ್ತಾರೇನು ಅಂದರೆ ಒಪ್ಪಲೇಬೇಕು. ಯಾಕೆ ಒಪ್ಪಬೇಕು ಅಂತಂದರೆ ಈಗ ಪುಣ್ಯ ಮಾಡಿದ ಫಲವನ್ನು ಈ ಜನ್ಮದ ನಮ್ಮ ದೇವರು ಕೊಡಲ್ಲ, ಈ ಜನ್ಮದ ನಮಗೆ ಕೊಡೋದೇ ಇಲ್ಲ. ಇವತ್ತು ಮಾಡಿಬಿಟ್ಟು ನಾವು ಸಾಯಂಕಾಲ ಫಲ ಕೊಡೋದು ದೇವರು ಕೊಡಲ್ಲ, ಅದನ್ನು ಲಿಸ್ಟ್ ನೋಡಿ ಇಟ್ಕೊತಾರೆ. ಇಟ್ಕೊಂಡು ಅದನ್ನು ಕೊಡಲಿಕ್ಕೆ ಮತ್ತೆ ನಾವು ಹುಟ್ಟಬೇಕಾಗ್ತದೆ, ಮತ್ತೆ ನಾವು ಹುಟ್ಟಬೇಕು. ಹುಟ್ಟೋದಂದ್ರೆ ಏನು ಏನು ಕೃಷ್ಣ ಹೇಳಿದ ಹಾಗೆ ವಾಸಾಂಶ ಜೀರ್ಣಾರಿ ಯಥಾವಿಹಾಯ ಹಳೇಂದಿ ಬಿಟ್ಟು ಹೊಸಂಗೆ ಹಾಕೊಂಡು ಅಷ್ಟು ಸುಲಭ ಅನ್ನೋ ದೇಹ ಈ ದೇಹ ಬರ್ತಕ್ಕಂಥದ್ದು ಪಂಚಾಗ್ನಿಯಲ್ಲಿ ಬೇಗನು ಪಂಚಮಹಾರಿಗೆ ಸಂಧಿ ಹೇಳುವಾಗ ವಿಸ್ತಾರವಾಗಿ ಹೇಳ ಪಂಚಾಗ್ನಿಯಲ್ಲಿ ಬೇಯಬೇಕು, ಗರ್ಭವಾಸ ದುಃಖ ಅನುಭವಿಸಬೇಕು. ಇದೆಲ್ಲ ಶಿಕ್ಷೆ. ನೀನು ಪುಣ್ಯ ಮಾಡಿದರೂ ಆ ಪುಣ್ಯದ ಫಲವನ್ನು ಅನುಭವಿಸಲಿಕ್ಕೆ ಶಿಕ್ಷೆ ಆಗಲೇಬೇಕು ನಿನಗೆ. ಅದಕ್ಕೋಸ್ಕರವಾಗಿ ನನಗೆ ಪುಣ್ಯನೂ ಬೇಡ ಪಾಪನೂ ಬೇಡ ಅಂತ ಹೇಳಿದ ಕೃಷ್ಣ. ಬುದ್ಧಿಯುಕ್ತೋ ಜಹಾತೀಹ ಉಭಯ ಸುಖ ದುಷ್ಟತೋ ಅಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಬುದ್ಧಿವಂತ ಅಂತ ಯಾರು? ಪುಣ್ಯ ಪಾಪ ಎರಡನ್ನೂ ಕೈ ಬಿಟ್ಬಿಡ್ತಾನೆ. ನಾನು ಮಾಡ್ತೀನಿ ಎಂಬುದೇ ನಮಗಾಗಲ್ಲ, ಪುಣ್ಯ ಬೇಕು ಪಾಪ